ಮೂರನೇ ದಿನ ಮುಗಿಯಿತು. ಕೆಲಸ ಮಾಡಲು ನಿಮಗೆ ಇನ್ನು 7 ದಿನಗಳು ಉಳಿದಿವೆ. ನಾಳೆ 4ನೆಯ ದಿನ, ನಿಮಗೆ ಬಹಳ ಮಹತ್ವದ ದಿನ. ಎಂದರೆ ನೀವು ಪ್ರಜ್ಞೆಯ ಕ್ಷೇತ್ರಕ್ಕೆ, ಜ್ಞಾನದ ಅಂತರ್ದೃಷ್ಟಿಯ ಅಥವಾ ಒಳಜ್ಞಾನದ ಕ್ಷೇತ್ರಕ್ಕೆ ಕಾಲಿಡುತ್ತೀರಿ. ಈ 3 ದಿನಗಳ ನಿಮ್ಮ ಸಾಧನೆ ಬಹಳ ಮಹತ್ವದ್ದಾಗಿದ್ದು ಅದು ನಿಮ್ಮ ನಾಳೆಯ ಕೆಲಸಕ್ಕೆ ಮಾಡಬೇಕಾಗಿದ್ದ ಪೂರ್ವಸಿದ್ಧತೆಯಾಗಿತ್ತು. ನಿಜವಾದ ಕೆಲಸ ನಾಳೆಯಿಂದ ಪ್ರಾರಂಭವಾಗುತ್ತದೆ. ಈ 3 ದಿನಗಳು ನೀವು ನಿಮ್ಮನ್ನು ನಿಜವಾದ ಸಾಧನೆಯಾದ ವಿಪಶ್ಯನಕ್ಕೆ ಸಿದ್ಧ ಮಾಡಿಕೊಳ್ಳುತ್ತಿದ್ದೀರಿ. ಸುಭದ್ರವಾದ ದೃಢವಾದ ಶೀಲವಿಲ್ಲದೆ ವಿಪಶ್ಯನವನ್ನು ಸಾಧನೆ ಮಾಡಲಾಗುವುದಿಲ್ಲ. ಹಾಗೆ ಮಾಡಿದರೂ ವಿಪಶ್ಯನಾ ಸಾಧನೆಯಿಂದ ಸಿಕ್ಕಬಹುದಾದ ಸರಿಯಾದ ಪ್ರತಿಫಲ ಸಿಕ್ಕಲು ಸಾಧ್ಯವಿಲ್ಲ. ದೃಢವಾದ ಸಮಾಧಿ ಇಲ್ಲದೆ ವಿಪಶ್ಯನದ ಸಾಧನೆಯೂ ಸಾಧ್ಯವಿಲ್ಲ. ಆದ್ದರಿಂದ ಈ 3 ದಿನಗಳು ನೀವು ಮೊದಲ ದಿನ ಹೇಳಿದ ಪಂಚಶೀಲ ಪಾಲನೆಯ ನಿಮ್ಮ ಪ್ರತಿಜ್ಞೆಯನ್ನು ಪಾಲಿಸುತ್ತಿದ್ದೀರಿ. ಇದು ತಳಪಾಯ. ತಳಪಾಯ ಭದ್ರವಿದ್ದಷ್ಟು ಕಟ್ಟಡವು ಭದ್ರವಾಗುವುದು. ಆದ್ದರಿಂದ ಆನಾಪಾನ ಅಭ್ಯಾಸದ ಭದ್ರ ತಳಹದಿಯ ಮೇಲೆ ನೀವು ಸಮಾಧಿಯ ಅಭ್ಯಾಸ ಮಾಡತೊಡಗಿದ್ದೀರಿ. ಸಮ್ಯಕ್ ಸಮಾಧಿ ಎಂದರೆ ಸರಿಯಾದ ಸಮಾಧಿ. ಇದು ಸಿದ್ಧಿಸಬೇಕಾದರೆ ಶೀಲ ಬಹಳ ಅಗತ್ಯವಾಗಿ ಇರಲೇಬೇಕು. 2500 ವರ್ಷಗಳ ಹಿಂದೆ ಭಾರತದಲ್ಲಿ ಶೀಲಕ್ಕೆ ಯಾವ ಮಹತ್ವವನ್ನೂ ಕೊಡದ ಕೆಲವು ಧರ್ಮಗುರುಗಳು ಇದ್ದರು, ಮತ್ತು ಈಗಲೂ ಅಂಥ ಕೆಲವರು ಇದ್ದಾರೆ. ಅವರು ಶೀಲಪಾಲನೆ ಕಡ್ಡಾಯವೇನೂ ಅಲ್ಲ. ನಿಮಗೆ ಮನಸ್ಸಿಗೆ ಬೇಕಾದ್ದನ್ನು, ಇಷ್ಟವಾದದ್ದನ್ನು ಮಾಡಿಯೂ ನೀವು ಧ್ಯಾನ ಮಾಡಲು ಸಾಧ್ಯ, ಮತ್ತು ಧ್ಯಾನದ ಎಲ್ಲ ಆನಂದಮಯ ಅನುಭವಗಳನ್ನು ಪಡೆಯಲೂ ಸಾಧ್ಯ ಎನ್ನುತ್ತಾರೆ. ಅಂದರೆ ಅವರಿಗೆ ಧ್ಯಾನದ ಗುರಿ ಆನಂದ ಪಡೆಯಲಿಕ್ಕಾಗಿ. ಆದರೆ ವಿಪಶ್ಯನ ಅದಕ್ಕಾಗಿ ಅಲ್ಲ. ವಿಪಶ್ಯನದ ಉದ್ದೇಶ ಮನಸ್ಸನ್ನು ಬೇರಿನ ಆಳದಿಂದ ಶುದ್ಧ ಮಾಡುವುದು. ಇದಕ್ಕೆ ಕೇವಲ ಸಾಧಾರಣ ಸಮಾಧಿಯಲ್ಲ, ಆದರೆ ಸಮ್ಯಕ್ ಸಮಾಧಿಯ ಅಗತ್ಯವಿದೆ, ಸರಿಯಾದ ಸಮಾಧಿಯ ಅಗತ್ಯವಿದೆ. ಆದ್ದರಿಂದ ಸರಿಯಾದ ರೀತಿಯ ಸಮಾಧಿಗಾಗಿ ಪರಿಶುದ್ಧ ಶೀಲದ ಅಗತ್ಯವಿದೆ, ಮತ್ತು ಪ್ರಜ್ಞೆಯನ್ನು ಬೆಳೆಸಲು ಸರಿಯಾದ ರೀತಿಯ ಸಮಾಧಿಯ ಅಗತ್ಯವಿದೆ, ಮತ್ತು ನಮ್ಮ ಅಂತಿಮ ಗುರಿಯಾದ ಪೂರ್ಣ ಬಿಡುಗಡೆಯನ್ನು ಪಡೆಯಲು, ಜ್ಞಾನೋದಯವನ್ನು ಹೊಂದಲು ಪ್ರಜ್ಞೆಯ ಅಗತ್ಯವಿದೆ. ಸಮಾಧಿಗಾಗಿ ಶೀಲ, ಪ್ರಜ್ಞೆಗಾಗಿ ಸಮಾಧಿ, ವಿಮುಕ್ತಿಗಾಗಿ ಪ್ರಜ್ಞೆ ಎಂದರೆ ಪೂರ್ತಿ ಬಿಡುಗಡೆ. ಇದು ಕೆಲಸವನ್ನು ಆರಂಭಿಸುವಾಗ ಹೀಗೆ. ಆದರೆ ನೀವು ಮುಂದೆ ಹೋಗುತ್ತಾ ಶೀಲ, ಸಮಾಧಿ, ಪ್ರಜ್ಞೆಗಳು ಒಂದಕ್ಕೊಂದು ಸಹಾಯಕವಾಗುವುದನ್ನು ನೋಡುತ್ತೀರಿ. ಅದು ಒಂದು 3 ಕಾಲುಗಳುಳ್ಳ ಮಣೆಯಂತೆ. ಒಂದು ಕಾಲು ಕುಂಟುತ್ತಿದ್ದರೂ ಅದು ನಿಲ್ಲಲಾರದು. 3 ಕಾಲುಗಳು ಬಲವಾಗಿರಬೇಕು. ಶೀಲ ಸಮಾಧಿಗೆ ಸಹಾಯಕವಾಗುತ್ತದೆ ಮತ್ತು ಪ್ರಜ್ಞೆಗೆ ಸಹಾಯಕವಾಗುತ್ತದೆ. ಸಮಾಧಿ ಪ್ರಜ್ಞೆ ಮತ್ತು ಶೀಲಕ್ಕೆ, ಪ್ರಜ್ಞೆ ಸಮಾಧಿಗೆ ಮತ್ತು ಶೀಲಕ್ಕೆ, ಇವು 3 ಒಂದಕ್ಕೊಂದು ಹೊಂದಿಕೊಂಡಿವೆ, ಒಂದಕ್ಕೊಂದು ಸಹಾಯವಾಗುತ್ತದೆ. ಯಾರಾದರೊಬ್ಬ ವ್ಯಕ್ತಿ ಶೀಲದಲ್ಲಿ ಪರಿಪೂರ್ಣನಾಗಿದ್ದರೆ ಒಳ್ಳೆಯದೇ, ಅದರದೇ ಆದ ಫಲ ಅದಕ್ಕಿದೆ. ಆದರೆ ಶೀಲದಲ್ಲಿ ಶುದ್ಧನಾಗಿದ್ದ ಮಾತ್ರಕ್ಕೆ ಪೂರ್ಣ ಮುಕ್ತನಾಗುವುದಿಲ್ಲ. ಹಾಗೆ ಒಬ್ಬ ಶೀಲದಲ್ಲೂ ಪರಿಶುದ್ಧನಾಗಿದ್ದಾನೆ ಮತ್ತು ಆಳವಾದ ಸಮಾಧಿಯ ಅನುಭವವೂ ಇದೆ, ಆದರೂ ಇದರಿಂದ ಪೂರ್ಣ ಮುಕ್ತನಾಗಲಾರ. ಪ್ರಜ್ಞೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಈ ವ್ಯಕ್ತಿ ಸಂಪೂರ್ಣ ಜ್ಞಾನಿಯಾದವ. ಸಿದ್ಧಾರ್ಥ ಗೌತಮ ಬಾಲ್ಯದಿಂದಲೇ ಶೀಲದಲ್ಲಿ ಪರಿಶುದ್ಧನಾಗಿದ್ದ, ಮತ್ತು ಅವನು ಸಮಾಧಿಯ ಸಾಧನೆ ಮಾಡಿದ. ಮನೆ ಮಠ ಬಿಟ್ಟು ಬೇರೆ ಬೇರೆ ಗುರುಗಳ ಬಳಿ ಹೋದ. ಆ ದಿನಗಳಲ್ಲಿ ಕಲಿಸಲಾಗುತ್ತಿದ್ದ 8ನೆಯ ಧ್ಯಾನದವರೆಗೂ ಸಾಧನೆ ಮಾಡಿದ. ಇಷ್ಟೆಲ್ಲ ಸಾಧನೆಯ ನಂತರವೂ ಅವನು ತಾನು ಪೂರ್ಣ ಮುಕ್ತನಾಗಿಲ್ಲ ಎಂದು ಕಂಡುಕೊಂಡ. ಅವನು ತನ್ನ ಮನಸ್ಸಿನ ಆಳದಲ್ಲಿ ಸುಪ್ತಾವಸ್ಥೆಯಲ್ಲಿದ್ದ ವಿಕಾರಗಳನ್ನು, ಅನುಶಯ ಕ್ಲೇಶವನ್ನು ಗಮನಿಸಿದ. ಅವು ಸುಪ್ತ ಅಗ್ನಿಪರ್ವತದಂತೆ ಬೇಕೆಂದಾಗ ಭುಗಿಲ್ಲನೆ ಮೇಲೇಳಬಹುದು. ಅವು ವ್ಯಕ್ತಿಯನ್ನು ಸೋಲಿಸುತ್ತವೆ ಮತ್ತು ಆತನ ದುಃಖ ಹೆಚ್ಚಾಗುತ್ತದೆ. ಬೇರನ್ನೇ ತೆಗೆದುಹಾಕಬೇಕು. ಮನಸ್ಸಿನ ಆಳದಲ್ಲಿ ಬೇರೂರಿರುವ ವಿಕಾರಗಳನ್ನು ಬುಡ ಸಮೇತ ಕಿತ್ತುಹಾಕಬೇಕು. ಇದಕ್ಕಾಗಿಯೇ ಅವನು ತನ್ನ ಹುಡುಕಾಟ ಮುಂದುವರಿಸಿ ವಿಪಶ್ಯನಾ ಸಾಧನಾ ವಿಧಿಯನ್ನು ಪುನಃ ಶೋಧಿಸಿ ತೆಗೆದ. ಇದೇ ಪ್ರಜ್ಞೆ. ಕೇವಲ ವಿಪಶ್ಯನಾ ಧ್ಯಾನ ಸಾಧನೆ ಮಾಡುತ್ತಾ ಪ್ರಜ್ಞೆಯನ್ನು ಬೆಳೆಸಲು ಸಾಧ್ಯವಾಯಿತು, ಮತ್ತು ಅವನು ಸಮ್ಯಕ್ ಸಂಬುದ್ಧನಾದ. ಇಲ್ಲದಿದ್ದರೆ ಅದು ಸಾಧ್ಯವಾಗುತ್ತಿರಲಿಲ್ಲ. ವಿಪಶ್ಯನ ನಮ್ಮ ದೇಶದಲ್ಲಿ ಅಳಿಸಿ ಹೋಗಿತ್ತು. ಹೆಸರು ಮಾತ್ರ ಇತ್ತು. ಆದರೆ ಅನುಭವಜನ್ಯ ಎಂದರೆ ಅನುಭವದಿಂದ ಹುಟ್ಟಿದ ಪ್ರಜ್ಞೆ, ಇದು ಅದರ ಪರಿಶುದ್ಧ ರೂಪದಲ್ಲಿ ಕಳೆದೇ ಹೋಗಿತ್ತು. ಆತನು ಅದನ್ನು ಮತ್ತೆ ಹುಡುಕಿ ತೆಗೆದ. 8 ಅಂಗಗಳಿಂದ ಕೂಡಿದ ಧಮ್ಮದಲ್ಲಿ 3 ಭಾಗಗಳ ಶೀಲವೂ ಇತ್ತು, 3 ಭಾಗಗಳ ಸಮಾಧಿಯೂ ಇತ್ತು. ಈಗ ಇನ್ನೆರಡು ಭಾಗ ಪ್ರಜ್ಞೆಯದು, ಸಮ್ಮಾ ಸಂಕಪ್ಪ ಮತ್ತು ಸಮ್ಮಾ ದಿಟ್ಟಿ. ಸಮ್ಮಾ ಸಂಕಪ್ಪ, ಸರಿಯಾದ ರೀತಿಯ ಆಲೋಚನೆಗಳು. ಈ ರೀತಿಯ ಶಿಬಿರದಲ್ಲಿ ಕುಳಿತಾಗ, ಆರಂಭದಲ್ಲಿ ಮನಸ್ಸಿನ ಮೇಲುಮೇಲಿನ ಕೆಲವು ವಿಕಾರಗಳನ್ನು ಕಂಡಾಗ ನಿಮ್ಮ ಮನಸ್ಸು ಬಹಳ ತಳಮಳಕ್ಕೆ ಈಡಾಗುವುದು. ಮನಸ್ಸಿನ ಮೇಲೆ ಯಾವುದಾದರೂ ಘಟನೆಯ ಅಚ್ಚು ಒತ್ತಿದೆ ಮತ್ತು ಉಸಿರಾಟವನ್ನು ಗಮನಿಸುತ್ತಲೇ ಇದ್ದೀರಿ. ಈಗ ಆಲೋಚನೆಗಳು ಬಹಳ ಮುಖ್ಯವಾಗುತ್ತಾ ಹೋಗುತ್ತವೆ. ಹೆಚ್ಚು ವೇಳೆ ಆಲೋಚನೆಗಳೆಲ್ಲ ವಿಕಾರದಿಂದ ಕೂಡಿವೆ. ಕೆಲವು ವಿಷಯದಲ್ಲಿ ಸಿಟ್ಟು ಇರಬಹುದು, ಕೆಲವು ವಿಷಯದಲ್ಲಿ ದ್ವೇಷ, ಇನ್ನು ಕೆಲವು ವಿಷಯದಲ್ಲಿ ದುಃಖ ಖಿನ್ನತೆ, ಇನ್ನು ಕೆಲವು ವಿಷಯದಲ್ಲಿ ಕಾಮ. ಈ ಆಲೋಚನೆಗಳು ನಿಮ್ಮ ಮೇಲೆ ದಾಳಿ ಇಡುತ್ತವೆ. ನೀವು ಉಸಿರಾಟಕ್ಕೆ ಬರಲು ಪ್ರಯತ್ನ ಮಾಡುತ್ತೀರಿ, ಆಲೋಚನೆಗಳು ಮತ್ತೆ ಲಗ್ಗೆ ಇಡುತ್ತವೆ, ನೀವು ಉಸಿರಾಟಕ್ಕೆ ಬರುತ್ತೀರಿ. 1 ದಿನ 2 ದಿನ 3 ದಿನಗಳು ಮತ್ತು ನೀವು ನೋಡುತ್ತೀರಿ, ಆಲೋಚನೆಗಳು ಹೊರಟು ಹೋಗಿಲ್ಲ. ಆದರೆ ಆಲೋಚನೆಗಳ ಮಾದರಿ ಈಗ ಬದಲಾಗಿದೆ. ಆಲೋಚನೆಗಳು ಮೊದಲಿದ್ದಷ್ಟು ಭಯಂಕರವಾಗಿಲ್ಲ. ಈಗ ಅವು ಹೆಚ್ಚು ಬಾರಿ ಧರ್ಮಕ್ಕೆ ಸಂಬಂಧಿಸಿದ್ದು, ಅಷ್ಟಾಂಗ ಮಾರ್ಗಕ್ಕೆ ಸಂಬಂಧಿಸಿದ್ದು. ಈ ಮಾರ್ಗ ಏನು? ನಾನು ಹೇಗೆ ಧ್ಯಾನ ಮಾಡಬೇಕು? ಧ್ಯಾನದ ಸರಿಯಾದ ರೀತಿ ಯಾವುದು? ಇದರಲ್ಲಿರುವ ಕಷ್ಟಗಳು ಎಂಥವು? ಇವೆಲ್ಲ ಮನಸ್ಸಿನಲ್ಲಿ ಬರಲು ಆರಂಭಿಸುತ್ತವೆ. ಇತರರಿಗೆ ಹಾನಿ ಮಾಡುವಂಥದ್ದಲ್ಲ ಇದು ಸಮ್ಮಾ ಸಂಕಲ್ಪ. ಆದರೂ ಇದು ಇನ್ನೂ ಸರಿಯಾದ ಪ್ರಜ್ಞೆಯಲ್ಲ, ಸಿದ್ಧಾರ್ಥ ಗೌತಮನನ್ನು ಪೂರ್ಣ ಜ್ಞಾನಿಯನ್ನಾಗಿ ಮಾಡಿದ ಪ್ರಜ್ಞೆಯಲ್ಲ. ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕೆಂಬ ಉಪದೇಶ ಮೊದಲಿನಿಂದಲೂ ಇತ್ತು. ಭಾರತದಲ್ಲಿ ಬುದ್ಧನ ಕಾಲಕ್ಕಿಂತ ಮೊದಲು, ಅವನ ಕಾಲದಲ್ಲೂ ಮತ್ತು ಆತನ ನಂತರವೂ ಒಳ್ಳೆಯ ಆಲೋಚನೆಗಳು ಬಹಳ ಅಗತ್ಯ ಎಂದು ಎಲ್ಲ ಧರ್ಮಗಳ ಉಪದೇಶಗಳಲ್ಲೂ ಹೇಳಲಾಗಿತ್ತು. ಆಗ ನಾವು ನೋಡುವ ರೀತಿ ಸರಿಯಾಗಿರುತ್ತದೆ. ಇದೇ ಸಮ್ಮಾದಿಟ್ಟಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ರೀತಿ, ಸರಿಯಾದ ದೃಷ್ಟಿ. ಇದರ ಸಹಾಯದಿಂದ ನೀವು ವಸ್ತುಗಳನ್ನು ಸರಿಯಾಗಿ ಇದ್ದದ್ದು ಇದ್ದ ಹಾಗೆ ನೋಡಬಲ್ಲವರಾಗುತ್ತೀರಿ. ಅದು ಹೇಗೆಂದರೆ, ಸೂರ್ಯನನ್ನು ಬಹಳ ದಟ್ಟವಾದ ಮೋಡ ಆವರಿಸಿದೆ. ಕಪ್ಪು ದಟ್ಟ ಮೋಡಗಳು ಮತ್ತು ನೀವು ಬೆಳಕನ್ನು ನೋಡಲಾರಿರಿ. ಎಲ್ಲವೂ ಕತ್ತಲಲ್ಲಿದೆ. ಈಗ ಈ ಮೋಡಗಳ ಕೆಲವು ಪದರುಗಳು ಹೊರಟು ಹೋಗುತ್ತವೆ. ಮೋಡಗಳು ಇನ್ನೂ ಇವೆ, ಆದರೆ ಅವು ಅಷ್ಟು ದಟ್ಟವಾಗೂ ಇಲ್ಲ, ಅಷ್ಟು ಕಪ್ಪಗೂ ಇಲ್ಲ. ಅವು ತೆಳ್ಳಗಿವೆ. ನೀವೀಗ ಬೆಳಕನ್ನು ನೋಡತೊಡಗುತ್ತೀರಿ. ಇನ್ನೂ ಎಲ್ಲ ಮೋಡಗಳು ಹೊರಟು ಹೋಗಿಲ್ಲ. ಈ ರೀತಿಯ ಸಮ್ಮಾ ಸಂಕಲ್ಪ ಆಲೋಚನೆಗಳು ಇನ್ನೂ ಇವೆ. ಮನಸ್ಸು ಆಲೋಚನೆಗಳಿಂದ ಮುಕ್ತವಾಗುವ ಘಟ್ಟ ನೀವಿನ್ನೂ ತಲುಪಿಲ್ಲ. ಆಲೋಚನೆಗಳಿಂದ ಮುಕ್ತರಾಗಿಲ್ಲ. ಇನ್ನೂ ಚಿಂತನೆ ಇದೆ, ಆದರೆ ಅವು ಈಗ ಮುಂದೆ ಹೆಜ್ಜೆ ಇಡಲು ಬಿಡಲಾರದಷ್ಟು ತೊಂದರೆ ಕೊಡುವುದಿಲ್ಲ. ಮುಂದಿನ ಹೆಜ್ಜೆ ಸಮ್ಮಾದಿಟ್ಟಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು, ಸತ್ಯವನ್ನು ಅದು ಇರುವಂತೆಯೇ ತಿಳಿಯುವುದು. ಇದು ನಿಜವಾದ ಪ್ರಜ್ಞೆ, ನಿಜವಾದ ವಿವೇಕ. ಮುಂದೆ ಮುಂದೆ ಸಾಗುತ್ತಾ ನಾವು ಬಿಡುಗಡೆಗೆ ಒಯ್ಯುವ ಪ್ರಜ್ಞೆಯತ್ತ ಸಾಗುತ್ತೇವೆ. ಪ್ರಜ್ಞೆಯಲ್ಲಿ 3 ಘಟ್ಟಗಳಿವೆ. ಹಿಂದೆ ಪಾಲಿ ಭಾಷೆಯಲ್ಲಿ ಮೊದಲನೆಯದನ್ನು ಸುತಮಯ ಪಂಜ ಎಂದು ಕರೆದರು, ಮುಂದಿನದು ಚಿಂತಾಮಯ ಪಂಜ ಮತ್ತು 3ನೆಯದು ಭಾವನಾಮಯ ಪಂಜ. ಸುತಮಯ ಪಂಜ, ನೀವು ಏನನ್ನೋ ಕೇಳಿದ್ದೀರಿ, ನೀವು ಏನನ್ನೋ ಓದಿದ್ದೀರಿ, ಇದು ಬೇರೆಯವರ ಜ್ಞಾನ. ಒಬ್ಬ ಜ್ಞಾನಿ, ಜ್ಞಾನೋದಯ ಹೊಂದಿದ ವ್ಯಕ್ತಿ, ಸಂತ ಪುರುಷ ಧರ್ಮವನ್ನು ಬೋಧಿಸುತ್ತಾನೆ. ಇದು ಧರ್ಮಗ್ರಂಥವಾಗುತ್ತದೆ. ನೀವು ಈತನಿಂದ ನೇರವಾಗಿ ಕೇಳುತ್ತೀರಿ ಅಥವಾ ನೀವು ಧರ್ಮಗ್ರಂಥ ಓದುತ್ತೀರಿ ಮತ್ತು ಅದರಲ್ಲಿ ಹೇಳಿದ್ದನ್ನು ಅಥವಾ ಬರೆದಿದ್ದನ್ನು ನೀವು ಸ್ವೀಕರಿಸುತ್ತೀರಿ. ಹೆಚ್ಚು ವೇಳೆ ಈ ವ್ಯಕ್ತಿಯ ಬಗ್ಗೆ ಶ್ರದ್ಧೆ ಮತ್ತು ಭಕ್ತಿ ಇರುವುದರಿಂದ ನೀವು ಇದನ್ನು ಸ್ವೀಕರಿಸುತ್ತೀರಿ, ಅಥವಾ ಈ ಗ್ರಂಥದಲ್ಲಿ ನಿಮಗೆ ಬಹಳ ಶ್ರದ್ಧೆ ಇದೆ ಮತ್ತು ಭಕ್ತಿ ಇರುವುದರಿಂದ ಇದನ್ನು ಒಪ್ಪಿಕೊಳ್ಳುತ್ತೀರಿ. ಇದು ಒಳ್ಳೆಯದು, ಬಹಳ ಪ್ರಯೋಜನಕಾರಿ. ಯಾರಾದರೂ ಎಂದೂ ಧರ್ಮದ ಬಗ್ಗೆ ಏನನ್ನೂ ಕೇಳಿರದಿದ್ದರೆ, ಯಾರಾದರೂ ಧರ್ಮದ ಬಗ್ಗೆ ಏನನ್ನೂ ಓದಿರದಿದ್ದರೆ, ಅವರು ಇಡೀ ಜೀವನ ಗಲಿಬಿಲಿಯಲ್ಲೇ ಕಳೆಯುತ್ತಾರೆ. ಕೊನೆಯ ಪಕ್ಷ ಧರ್ಮದ ಬಗ್ಗೆ ಏನಾದರೂ ಕಿವಿಗೆ ಬಿದ್ದಿದ್ದರೆ ಇವರು ಧರ್ಮದ ಬಗ್ಗೆ ವಿವೇಕದ ಮಾತನ್ನು ಸರಿಯಾದ ಮಾತನ್ನು ಕೇಳಿಯಾದರೂ ಇದ್ದಾರೆ. ಆದರೆ ಇದು ಸಾಲದು. ಕೇವಲ ಸುತಮಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಎಂದರೆ ಬೇರೆಯವರಿಂದ ಕೇಳಿದ ಅಥವಾ ಎಲ್ಲಿಯಾದರೂ ಓದಿದ ಜ್ಞಾನ ಯಾರನ್ನೂ ಮುಕ್ತರನ್ನಾಗಿ ಮಾಡುವುದಿಲ್ಲ. ಅದು ಬಹಳ ಒಳ್ಳೆಯದು. ಒಳ್ಳೆಯದೆಂದರೆ ಅದು ಪ್ರೇರಣೆ ಕೊಡುತ್ತದೆ, ಮುಂದಿನ ಹೆಜ್ಜೆ ಇಡಲು ದಾರಿ ತೋರಿಸುತ್ತದೆ. ಮತ್ತು ಮುಂದಿನ ಹೆಜ್ಜೆ ಚಿಂತಾಮಯ ಪ್ರಜ್ಞೆ ಎಂದರೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು, ಬುದ್ಧಿಯ ಸ್ತರದಲ್ಲಿ ಜ್ಞಾನವನ್ನು ಬೆಳೆಸಿಕೊಳ್ಳುವುದು. ಮನುಷ್ಯ ವಿವೇಕವುಳ್ಳ ಪ್ರಾಣಿ. ಆತ ಕುರುಡು ಕುರುಡಾಗಿ ವಿಷಯಗಳನ್ನು ಒಪ್ಪಿಕೊಳ್ಳಬಾರದು. ಆತ ತನ್ನ ಬುದ್ಧಿಮತ್ತೆಯನ್ನು ಉಪಯೋಗಿಸಬೇಕು, ವ್ಯವಹಾರ ಜ್ಞಾನವನ್ನು ಬಳಸಬೇಕು. ನಾನು ಇದುವರೆಗೆ ಕೇಳಿದ್ದು ಕೇಳಿದ್ದೆಲ್ಲ ತರ್ಕಬದ್ಧವಾಗಿದೆಯೇ, ವ್ಯಾವಹಾರಿಕವಾಗಿದೆಯೇ, ಇದನ್ನು ಒಪ್ಪಿಕೊಳ್ಳಲೇ, ಬುದ್ಧಿಯ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಲು ಯತ್ನಿಸುತ್ತಾನೆ. ಹೌದು, ಇದು ಸಾಕಷ್ಟು ತರ್ಕಬದ್ಧವಾಗಿದೆ, ವೈಜ್ಞಾನಿಕವಾಗಿದೆ, ಒಪ್ಪಿಕೊಳ್ಳಲು ಯೋಗ್ಯವಾಗಿದೆ ಎಂದು ಒಪ್ಪಿಕೊಳ್ಳುತ್ತಾನೆ. ಇದು ಎರಡನೆಯ ಮೆಟ್ಟಿಲಾದ ಪ್ರಜ್ಞೆ, ಬಹಳ ಮುಖ್ಯವಾದ ಮೆಟ್ಟಿಲು, ಬಹಳ ಸಹಾಯಕ ಮೆಟ್ಟಿಲು. ಬಹಳ ಸಹಾಯಕವೆಂದರೆ ಇದೂ ಕೂಡ ಬಹಳ ಪ್ರೋತ್ಸಾಹನೆ ಕೊಡುತ್ತದೆ ಮತ್ತು ಮೂರನೆಯ ಮೆಟ್ಟಿಲಾದ ಭಾವನಾಮಯ ಪ್ರಜ್ಞೆಯತ್ತ ಹೋಗಲು ದಿಕ್ಕು ತೋರಿಸುತ್ತದೆ. ಭವ ಎಂದರೆ ಆಗುವುದು, ನಿಮ್ಮ ಸ್ವಂತ ಅನುಭವದಿಂದ ಬಂದ ಜ್ಞಾನವನ್ನು ಬದುಕಿಗೆ ಇಳಿಸುವುದು, ನೇರ ಅನುಭವದ ಜ್ಞಾನ. ಇದನ್ನೇ ನೀವು ಬದುಕುವುದು. ಇದರಿಂದ ಮಾತ್ರ ನಿಮ್ಮ ಮುಕ್ತಿ ಸಾಧ್ಯ. ಮೊದಲೆರಡೂ ನಿಮಗೆ ಸಹಾಯಕವಾಗುವು, ಆದರೆ ಅವುಗಳಿಂದ ಮುಕ್ತಿ ಸಾಧ್ಯವಿಲ್ಲ. ಆ ಕಾಲದಲ್ಲೂ ಮೊದಲೆರಡು ತರಹದ ಜ್ಞಾನಗಳಿದ್ದವು. ಬುದ್ಧನ ಅನ್ವೇಷಣೆ, ಬುದ್ಧ ಕಂಡುಹಿಡಿದದ್ದು ಧರ್ಮದ ಮೂರನೆಯ ಮೆಟ್ಟಿಲು, ನೇರ ಅನುಭವಕ್ಕೆ ತಂದುಕೋ ಎಂದ. ಎಲ್ಲ ಧರ್ಮಗುರುಗಳು ರಾಗದಿಂದ ದೂರವಿರಿ, ದ್ವೇಷದಿಂದ ದೂರವಿರಿ, ಎಲ್ಲ ವಿಷಯ ಸುಖಗಳು ಭ್ರಮೆಯನ್ನು ಭ್ರಾಂತಿಯನ್ನು ಹುಟ್ಟಿಸುತ್ತವೆ ಮತ್ತು ನೀವು ಅವುಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುತ್ತೀರಿ, ಅದರಿಂದ ದುಃಖಕ್ಕೆ ಈಡಾಗುತ್ತೀರಿ. ಈ ಆಸಕ್ತಿಯಿಂದ ಹೊರಬನ್ನಿ, ನಿರ್ಲಿಪ್ತರಾಗಿ ಮತ್ತು ನಿಮ್ಮ ದುಃಖದಿಂದ ಮುಕ್ತರಾಗಿ ಎಂದೇ ಬೋಧಿಸಿದರು. ಬೋಧನೆಗಳೆಲ್ಲ ಇದ್ದವು, ಆದರೆ ಹೇಗೆ ಇವುಗಳಿಂದ ಹೊರಬರುವುದು ಸಾಧ್ಯ? ಭಾವನಾಮಯ ಪ್ರಜ್ಞೆಯನ್ನು ಬೆಳೆಸಿಕೊಂಡರಷ್ಟೇ. ತನ್ನ ಅನುಭವಜನ್ಯ ಜ್ಞಾನದ ಮುಖಾಂತರ ಇದರ ಸಹಾಯದಿಂದ ದುಃಖದಿಂದ ಪಾರಾಗಲು ಸಾಧ್ಯ. ಮೊದಲು ಮತ್ತು ಎರಡನೆಯ ಘಟ್ಟದ ಜ್ಞಾನ ಬಹಳ ಸಹಾಯಕವಾಗಬಹುದು, ಆದರೆ ಅವು ಅಷ್ಟೇ ಅಪಾಯಕರವೂ ಆಗಬಹುದು. ಹಲವು ಸಲ ಅವು ಬಹಳ ಅಪಾಯಕರವಾಗುತ್ತದೆ. ಉದಾಹರಣೆಗೆ ಸುತಮಯ ಪ್ರಜ್ಞೆ. ಒಬ್ಬರು ಒಂದು ವಿಶಿಷ್ಟ ತರಹದ ಕುಟುಂಬದಲ್ಲಿ ಹುಟ್ಟಿದ್ದಾರೆ, ಒಂದು ವಿಶಿಷ್ಟ ಸಮಾಜದಲ್ಲಿ ಬೆಳೆದಿದ್ದಾರೆ, ಒಂದು ವಿಶೇಷ ಸಂಪ್ರದಾಯ, ವಿಶೇಷ ಧರ್ಮಗ್ರಂಥಗಳು, ವಿಶೇಷ ನಂಬಿಕೆ ಅವರದು. ಬಹಳ ಚಿಕ್ಕ ವಯಸ್ಸಿನಿಂದಲೇ ಈ ಎಲ್ಲ ನಂಬಿಕೆಗಳು ಮನಸ್ಸಲ್ಲಿ ಗಟ್ಟಿಯಾಗಿ ಬೇರೂರಿವೆ. ಎಲ್ಲ ತತ್ವ, ನಂಬಿಕೆಗಳು, ದರ್ಶನ ಇತ್ಯಾದಿ ಈ ಎಲ್ಲವೂ ಸರಿಯಾಗೇ ಇದೆ, ಪರಿಪೂರ್ಣವಾಗಿವೆ ಎಂದೇ ಎನ್ನಿಸುತ್ತದೆ. ಉಳಿದೆಲ್ಲ ಸಂಪ್ರದಾಯಗಳು ಪ್ರಯೋಜನವಿಲ್ಲದವು, ಅವು ಮಿಥ್ಯೆ. ನನ್ನ ಸಂಪ್ರದಾಯವೇ ಎಲ್ಲಕ್ಕಿಂತ ಉತ್ತಮವಾದದ್ದು, ಅದನ್ನು ನಾನು ಪೂರ್ತಿ ನಂಬುತ್ತೇನೆ. ಈತ ಇನ್ನು ಮುಂದಿನ ಹೆಜ್ಜೆ ಎತ್ತುವುದೇ ಇಲ್ಲ, ಸಂಪೂರ್ಣ ತೃಪ್ತನಾಗುತ್ತಾನೆ. ನನ್ನ ಧರ್ಮಗ್ರಂಥಗಳು ಹೇಳುವ ಸತ್ಯವನ್ನು ನಾನು ಒಪ್ಪಿಕೊಳ್ಳುತ್ತೇನೆ, ನಮ್ಮ ಗುರುಗಳು ಹೇಳಿದ್ದನ್ನು ನಾನು ಒಪ್ಪಿಕೊಳ್ಳುತ್ತೇನೆ, ನಮ್ಮ ಸಾಧುಸಂತರು ಹೇಳಿದ್ದನ್ನು ನಂಬುತ್ತೇನೆ, ಇದು ಅದ್ಭುತವಾಗಿದೆ. ಹೀಗೆಂದಾಗ ಇದು ದೊಡ್ಡ ಗೋಡೆಯಾಗುತ್ತದೆ, ದೊಡ್ಡ ಬಂಧನವಾಗುತ್ತದೆ. ಇಂಥ ವ್ಯಕ್ತಿ ತನ್ನ ಬುದ್ಧಿಯನ್ನು ಉಪಯೋಗಿಸುವುದೇ ಇಲ್ಲ, ಈ ಬೋಧನೆಯನ್ನು ವಿವೇಚಿಸುವುದೇ ಇಲ್ಲ, ತನ್ನ ಅನುಭವದ ಮುಖಾಂತರ ಸತ್ಯವನ್ನು ತಿಳಿಯುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದು ಬಹಳ ದೂರ ಉಳಿಯಿತು. ಹೀಗೆ ಇದು ಬಲು ದೊಡ್ಡ ಬಂಧನವಾಗುತ್ತದೆ. ಕೆಲವರಿಗೆ ಸುತಮಯ ಪ್ರಜ್ಞೆಯ ಮುಖಾಂತರ ಮನಗಾಣಿಸಲೂ ಬಹುದು, ತಿಳಿಯಪಡಿಸಲೂ ಬಹುದು. ಆದರೆ ಮನುಷ್ಯರಾಗಿ, ಬುದ್ಧಿಯುಳ್ಳ ಪ್ರಾಣಿಯಾಗಿ ಹುಟ್ಟಿದ ಮೇಲೆ ಅವನು ಸಕಾರಣವನ್ನು ತಿಳಿಯಲು ಬಯಸಬೇಕು. ಆಗ ಆತ ಇದು ಸರಿಯೇ, ಇದು ನಿಜವೇ, ಇದನ್ನು ಒಪ್ಪಬಹುದೇ, ಇದು ವ್ಯವಹಾರ ಸಂಗತವೇ? ಆಗ ಹಿರಿಯರಿಗೆ ಚಿಂತೆಯಾಗುತ್ತದೆ. ಕುಟುಂಬದ ಹಿರಿಯರು, ಸಮಾಜದ ಗಣ್ಯರು, ಈ ಜಾತಿಯ ಪಂಚರು, ಅವರಿಗೆ ಇದು ಇಷ್ಟವಾಗುವುದಿಲ್ಲ. ಓಹೋ, ನಿನಗೆ ಇದರಲ್ಲಿ ವಿಶ್ವಾಸವಿಲ್ಲವೇ? ನಿಮ್ಮದೇ ಧರ್ಮಗ್ರಂಥಗಳನ್ನು ನೀನು ನಂಬುವುದಿಲ್ಲವೇ? ನಿಮ್ಮ ಗುರುಗಳ ಮೇಲೆ ನಿನಗೆ ಶ್ರದ್ಧೆಯಿಲ್ಲವೇ? ಇದರ ಪರಿಣಾಮ ಏನಾಗುವುದು ಗೊತ್ತೇನು? ಸತ್ತ ಮೇಲೆ ನೀನು ನರಕಕ್ಕೆ ಬೀಳುತ್ತಿ, ಮತ್ತೆ ನರಕದ ವರ್ಣನೆ ಮಾಡಲಾಗುವುದು. ಎಂಥ ಭಯಂಕರ! ಆಗ ಆತ ಹೇಳುತ್ತಾನೆ, ಇಲ್ಲಪ್ಪ ಇಲ್ಲ, ಅಂಥ ನರಕಕ್ಕೆ ಹೋಗುವುದು ನನಗೆ ಬೇಡ. ಅದು ಏನೇ ಇರಲಿ, ನಾನು ಒಪ್ಪಿಕೊಳ್ಳುತ್ತೇನೆ. ಸಕಾರಣವಿರಲಿ ಅಕಾರಣವಿರಲಿ, ವ್ಯಾವಹಾರಿಕವಿರಲಿ ಅಥವಾ ಅವ್ಯಾವಹಾರಿಕವಿರಲಿ, ಏನೇ ಇರಲಿ, ನನಗೆ ಆ ನರಕವಂತೂ ಬೇಡ. ಹೀಗೆ ಆ ಬಡಪಾಯಿ ಒಪ್ಪಿಕೊಳ್ಳುತ್ತಾನೆ, ಭಯದಿಂದ ಒಪ್ಪಿಕೊಳ್ಳುತ್ತಾನೆ. ಇದೇ ಹಿರಿಯರು ಇನ್ನೊಂದು ಉಪಾಯವನ್ನು ಮಾಡುತ್ತಾರೆ. ನೋಡು, ನಮ್ಮ ಪುರಾಣ ಪುಣ್ಯಕಥೆಗಳನ್ನೆಲ್ಲ ಒಪ್ಪಿಕೊಂಡು ಬಿಟ್ಟರೆ, ನಮ್ಮ ಧರ್ಮ ತತ್ವಗಳನ್ನೆಲ್ಲ ಒಪ್ಪಿಕೊಂಡು ಬಿಟ್ಟರೆ ಏನಾಗುತ್ತದೆ ಗೊತ್ತೇ? ಸತ್ತ ಮೇಲೆ ನೀನು ಸ್ವರ್ಗಕ್ಕೆ ಹೋಗುತ್ತಿ, ಮತ್ತೆ ಸ್ವರ್ಗದ ಅದ್ಭುತ ವರ್ಣನೆ ಮಾಡಲಾಗುತ್ತದೆ. ಓ, ಎಂಥ ಅದ್ಭುತ, ಎಂಥ ಅದ್ಭುತ! ನಿನಗೆ ಅಲ್ಲಿ ಎಲ್ಲ ಸುಖಗಳು ಸಿಗುತ್ತವೆ, ಎಲ್ಲ ಸ್ವರ್ಗ ಸುಖಗಳು. ಅಂಥವು ಇಲ್ಲಿ ಸಿಗಲಾರವು. ಅಂಥ ಅದ್ಭುತ ಸುಖ ನಿನಗೆ ಸಿಗುತ್ತದೆ. ಬಾಯಲ್ಲಿ ನೀರೂರ ತೊಡಗುತ್ತದೆ. ಎಷ್ಟು ಅದ್ಭುತ! ಅದು ಸಿಗುವುದಾದರೆ ನಾನು ಏನನ್ನು ಬೇಕಾದರೂ ಒಪ್ಪಿಕೊಳ್ಳುತ್ತೇನೆ. ಇವೆಲ್ಲ ನಂಬುವುದರಿಂದ ನನಗೆ ಇಂಥ ಸ್ವರ್ಗ ಸಿಗುವುದಾದರೆ ಎಲ್ಲರಿಗಿಂತ ಮೊದಲು ನಾನೇ ಒಪ್ಪಿಕೊಂಡು ಬಿಡುತ್ತೇನೆ. ಹೀಗೆ ನಾವು ಒಪ್ಪಿಕೊಳ್ಳುತ್ತೇವೆ. ನಾವು ಒಂದೋ ಕುರುಡು ನಂಬಿಕೆಯಿಂದ ಅಥವಾ ಭಯದಿಂದ ಅಥವಾ ದುರಾಸೆಗೆ ಒಳಗಾಗಿ ಅಂತೂ ಒಪ್ಪಿಕೊಳ್ಳುತ್ತೇವೆ. ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸುವುದೇ ಇಲ್ಲ. ಮತ್ತು ಯಾರಾದರೂ ಮುಂದಿನ ಹೆಜ್ಜೆ ಇಟ್ಟಿದ್ದರೂ ಅದು ದೊಡ್ಡ ಬಂಧನವೇ ಆಗಬಹುದು. ಹಲವು ಬಾರಿ ವಿವೇಕದಿಂದ ಯೋಚಿಸಲಾರಂಭಿಸುತ್ತೇವೆ. ಇವೆಲ್ಲ ಬಹಳ ತರ್ಕಸಂಗತವಾಗಿಯೇ ತೋರುತ್ತವೆ. ಒಳ್ಳೆಯ ನ್ಯಾಯವಾದಿಯಂತೆ, ಲಾಯರ್ನಂತೆ, ಇದು ಸರಿ, ನಮ್ಮ ಆಚಾರದಲ್ಲಿರುವ ಇದು ಸರಿಯಾಗಿಯೇ ಇದೆ ಎಂದು ವಾದಿಸುತ್ತಾ ವಾದಿಸುತ್ತಾ ನಮ್ಮನ್ನು ನಾವೇ ಸಮರ್ಥಿಸಿಕೊಳ್ಳಲು ಹಲವು ದಾರಿಗಳು ಸಿಗುತ್ತವೆ. ಹೌದು, ಇದು ಸರಿ, ಇದೇ ಇದರ ಪರಮಸತ್ಯ. ಈಗ ನನಗೆ ಎಲ್ಲ ಗೊತ್ತು, ನನ್ನ ಬುದ್ಧಿ ಹೇಳುತ್ತದೆ, ಇದೇ ಸತ್ಯ. ಈಗ ನಾನು ಸರ್ವಜ್ಞನಾಗಿ ಹೋಗಿದ್ದೇನೆ. ನಾನೆಷ್ಟು ಮೇಧಾವಿ, ಪಂಡಿತ! ಈ ದರ್ಶನದ ಬಗ್ಗೆ ನಾನು ಎಷ್ಟು ಪುಸ್ತಕಗಳನ್ನು ಬೇಕಾದರೂ ಬರೆಯಬಲ್ಲೆ. ಈ ನಂಬಿಕೆಯ ಬಗ್ಗೆ ಎಷ್ಟು ಪ್ರವಚನಗಳನ್ನು ಬೇಕಾದರೂ ಕೊಡಬಲ್ಲೆ. ವಾದ, ಚರ್ಚೆ, ಶಾಸ್ತ್ರಾರ್ಥ, ಏನನ್ನು ಬೇಕಾದರೂ ಮಾಡಿ ಬೇರೆಲ್ಲ ಸಿದ್ಧಾಂತಗಳು ತಪ್ಪೆಂದು ಸಾಧಿಸಿ ತೋರಿಸಬಲ್ಲೆ. ಈ ಮತವೇ ಸರಿ. ಈ ಹುಚ್ಚು ಮುಂದುವರಿಯಲು ಬಿಡುವುದಿಲ್ಲ. ಹೀಗೆ ಇವೆರಡು ಬಲು ದೊಡ್ಡ ಅಡಚಣೆಯಾಗಬಲ್ಲವು. ನೀವು ಭಾವನಾಮಯ ಪ್ರಜ್ಞೆಯ ಮೆಟ್ಟಿಲುಗಳನ್ನು ಏರತೊಡಗಿದರೆ ನೀವೇ ಸತ್ಯವನ್ನು ಅನುಭವದ ಮುಖಾಂತರ ಅರಿಯತೊಡಗುತ್ತೀರಿ. ಎಲ್ಲಿಯವರೆಗೆ ಸತ್ಯ ಯಥಾರ್ಥತೆ ನಿಮ್ಮ ಅನುಭವಕ್ಕೆ ಬರುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ಪಾಲಿಗೆ ಅದು ಸತ್ಯವಲ್ಲ. ಅದು ಯಾವಾಗಲೂ ವಿರೂಪವಾಗಿ, ಸೊಟ್ಟು ಸೊಟ್ಟಾಗಿ ಕಾಣುತ್ತದೆ. ಪ್ರತಿ ವ್ಯಕ್ತಿಯು ಸತ್ಯವನ್ನು ತಾನೇ ತನ್ನ ಅನುಭವದ ಮುಖಾಂತರ ಕಂಡುಕೊಂಡಾಗಷ್ಟೇ ಗುರಿಯನ್ನು ತಲುಪಬಹುದು. ಈ ವ್ಯಕ್ತಿ ಸಿದ್ಧಾರ್ಥ ಗೌತಮ ತನ್ನೊಳಗೆ ಸತ್ಯವನ್ನು ಕಂಡುಕೊಂಡು ಭಾವನಾಮಯ ಪ್ರಜ್ಞೆಯನ್ನು ಬೆಳೆಸಿಕೊಂಡ ಮತ್ತು ಸಮ್ಯಕ್ ಸಂಬುದ್ಧನಾದ, ವಿಮುಕ್ತನಾದ. ಆತನು ತನ್ನಲ್ಲಿ ಬೆಳೆಸಿದ ಪ್ರಜ್ಞೆ ಒಬ್ಬನನ್ನು ಮಾತ್ರ ಬಿಡುಗಡೆಗೊಳಿಸಿತು, ಮುಕ್ತನನ್ನಾಗಿ ಮಾಡಿತು. ಮತ್ತು ಮುಕ್ತನಾದಾತ ಕೇವಲ ಸಿದ್ಧಾರ್ಥ ಗೌತಮನೇ, ಬೇರೆ ಯಾರೂ ಅಲ್ಲ. ಆತನ ಪ್ರಜ್ಞೆಯಿಂದ ಬೇರಾರೂ ಮುಕ್ತರಾಗಲಾರರು. ಬೇರೆಯವರಿಗೆ ಅದರಿಂದ ಪ್ರೇರಣೆ ಸಿಗುತ್ತದೆ, ಆತನ ಜ್ಞಾನದಿಂದ ಬೇರೆಯವರಿಗೆ ಮಾರ್ಗದರ್ಶನ ಸಿಗುತ್ತದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿ ಪೂರ್ಣ ಬಿಡುಗಡೆ ಹೊಂದಲು ತನ್ನದೇ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಭಾವನಾಮಯ ಪ್ರಜ್ಞೆ ಎಂದರೆ ತನ್ನ ಅನುಭವಕ್ಕೆ ಇಳಿಸಿಕೊಂಡ, ಜೀವನಕ್ಕೆ ಅಳವಡಿಸಿಕೊಂಡ ಪ್ರಜ್ಞೆ. ಇದು ಮಾತ್ರ ಮೋಹದ, ರಾಗದ, ದ್ವೇಷದ ಮತ್ತು ವಿಕಾರಗಳ ಬಂಧನದಿಂದ ಬಿಡುಗಡೆ ಮಾಡುತ್ತದೆ. ಇದೊಂದೇ ಎಲ್ಲ ದುಃಖಗಳಿಂದ ವಿಮೋಚನೆ ಕೊಡುತ್ತದೆ. ಇದೊಂದೇ ಫಲ ಕೊಡುತ್ತದೆ. ಮೊದಲನೆಯದೋ ಎರಡನೆಯದೋ ಪ್ರಜ್ಞೆ ಅಲ್ಲ. ಒಂದು ಉದಾಹರಣೆ. ಒಬ್ಬ ಹಸಿದವನೊಬ್ಬ ಒಂದು ಹೋಟೆಲಿಗೆ ಹೋದ. ಕುರ್ಚಿಯಲ್ಲಿ ಕುಳಿತ. ಅಡಿಗೆ ವಿವರದ ಪಟ್ಟಿಯನ್ನು ಕೊಡಲಾಯಿತು. ಅವನು ಅದನ್ನು ಓದಲಾರಂಭಿಸಿದ. ಆಹಾ, ಅದ್ಭುತ! ಈ ದಿನದ ಊಟ ಬಹಳ ರುಚಿಕರವಾಗಿದೆ. ಅವನ ಬಾಯಲ್ಲಿ ನೀರೂರುತ್ತದೆ. ಇದೊಂದು ಘಟನೆ. ಈಗ ಊಟಕ್ಕೆ ಬೇಡಿಕೆ ಕೊಟ್ಟ. ಅವರು ಅವನಿಗೆ ಊಟ ಕೊಡಲು ಸ್ವಲ್ಪ ಸಮಯ ಬೇಕು. ಇವನು ಸುತ್ತ ನೋಡಿದ. ಇವನಿಗಿಂತ ಮೊದಲು ಬಂದ ಜನ ಊಟ ಮಾಡುತ್ತಿದ್ದಾರೆ. ಅವರು ಅದನ್ನು ಸವಿಯುತ್ತಿದ್ದಾರೆ. ನಿಜವಾಗಿ ಊಟ ಬಹಳ ರುಚಿಯಾಗಿರಬೇಕು. ನೋಡು, ಎಲ್ಲರೂ ಆನಂದದಿಂದ ಮೆಲ್ಲುತ್ತಿದ್ದಾರೆ. ಮತ್ತೆ ಬಾಯಲ್ಲಿ ನೀರು. ಇದು ಎರಡನೆಯ ಘಟನೆ. ಮೂರನೆಯ ಘಟನೆ, ಈತನಿಗೆ ಊಟ ಬಂದಿದೆ. ಈತ ಊಟ ಮಾಡಲು ಆರಂಭಿಸಿದ್ದಾನೆ. ಮೊದಲನೆಯದು ಸುತಮಯ ಪ್ರಜ್ಞೆ. ಅವನು ಕೇವಲ ಅಡಿಗೆ ವಿವರಣೆ ಓದಿದ್ದಾನೆ, ಊಟದ ರುಚಿ ನೋಡಿಲ್ಲ. ಎರಡನೆಯದು ಚಿಂತಾಮಯ ಪ್ರಜ್ಞೆ. ಅವನು ಯಾರಾದರೂ ಏನನ್ನಾದರೂ ಸವಿಯುತ್ತಿದ್ದರೆ ಅವರ ಮುಖಭಾವ ಹೇಗಿರುತ್ತದೆಂದು ತಿಳಿಯುವುದರಿಂದ ನೋಡು, ಈ ಜನ ತಮ್ಮ ಊಟವನ್ನು ಸವಿಯುತ್ತಿದ್ದಾರೆಂದು ಅವರ ಮುಖಭಾವದಿಂದಲೇ ತಿಳಿಯುತ್ತದೆ. ನಿಜವಾಗಿ ಊಟ ಬಹಳ ರುಚಿಯಾಗಿರಬಹುದು ಎಂದು ಅವನ ಬುದ್ಧಿ ಹೇಳಿತು. ಅವನು ಇನ್ನೂ ಊಟದ ರುಚಿ ನೋಡಿಯೇ ಇಲ್ಲ. ಮೂರನೆಯ ಬಾರಿಯಷ್ಟೇ ಅವನಿಗೆ ಊಟ ಬಂದಾಗ, ಅವನು ಅದನ್ನು ಉಣ್ಣತೊಡಗಿದಾಗಷ್ಟೇ ಅವನು ಅದನ್ನು ನಿಜವಾಗಿ ಸವಿಯತೊಡಗಿದ. ಇದು ಭಾವನಾಮಯ ಪ್ರಜ್ಞೆ. ಮೊದಲನೆಯದು ಮತ್ತು ಎರಡನೆಯದು ಸತ್ಯವನ್ನು ಸವಿಯಲು, ಆನಂದಿಸಲು ಸಹಾಯಕವಾಗುವುದಿಲ್ಲ. ಇನ್ನೊಂದು ಉದಾಹರಣೆ. ರೋಗಪೀಡಿತ ವ್ಯಕ್ತಿಯೊಬ್ಬ ಡಾಕ್ಟರ್ ಬಳಿ ಹೋಗುತ್ತಾನೆ. ಡಾಕ್ಟರು ಪರೀಕ್ಷಿಸಿ ಮದ್ದಿನ ಚೀಟಿ ಬರೆಯುತ್ತಾರೆ. ಬಹಳ ಸಂತೋಷದಿಂದ ಮನೆಗೆ ಬರುತ್ತಾನೆ. ಆ ಡಾಕ್ಟರ್ ಮೇಲೆ ಅವನಿಗೆ ಬಹಳ ನಂಬಿಕೆ. ಅದರಲ್ಲೇನೂ ತಪ್ಪಿಲ್ಲ. ನಮ್ಮ ಡಾಕ್ಟರ್ ಮೇಲೆ, ವೈದ್ಯರ ಮೇಲೆ ಪ್ರತಿಯೊಬ್ಬರಿಗೂ ನಂಬಿಕೆ ಇರಲೇಬೇಕು. ಆದರೆ ಕೆಲವು ವೇಳೆ ಈ ನಂಬಿಕೆ ಕುರುಡು ನಂಬಿಕೆಯಾಗಿ ಬಿಡುತ್ತದೆ. ಅವನು ತನ್ನ ಮನೆಯಲ್ಲಿ ಈ ವೈದ್ಯರ ವಿಗ್ರಹ ಇಡುತ್ತಾನೆ, ಅವರ ಫೋಟೋ ಇಡುತ್ತಾನೆ, ಅದಕ್ಕೆ ಸಿಹಿ ತಿಂಡಿ, ಹಣ್ಣು ಮತ್ತು ಹೂಗಳ ನೈವೇದ್ಯ ಇಡುತ್ತಾನೆ, ಊದುಬತ್ತಿ ಹಚ್ಚುತ್ತಾನೆ, 108 ಸುತ್ತು ಪ್ರದಕ್ಷಿಣೆ ಹಾಕುತ್ತಾನೆ, 3 ಬಾರಿ ಅಡ್ಡ ಬೀಳುತ್ತಾನೆ. ಅದರಿಂದೇನು ಪ್ರಯೋಜನ? ಅವನು ವೈದ್ಯ ಬರೆದ ಚೀಟಿ ತೆಗೆದುಕೊಂಡು ಪಠಿಸಲಾರಂಭಿಸುತ್ತಾನೆ. ಒಂದು ಗುಳಿಗೆ ಬೆಳಿಗ್ಗೆ, ಒಂದು ಗುಳಿಗೆ ಮಧ್ಯಾಹ್ನ, ಒಂದು ಗುಳಿಗೆ ಸಂಜೆ, ಒಂದು ಗುಳಿಗೆ ಬೆಳಿಗ್ಗೆ, ಒಂದು ಗುಳಿಗೆ ಮಧ್ಯಾಹ್ನ. ಇದರಿಂದೇನು ಸಿಕ್ಕುತ್ತದೆ? ಹುಚ್ಚುತನ. ನಂಬಿಕೆಯು ಕುರುಡು ನಂಬಿಕೆಯಾದಾಗ, ಭಕ್ತಿಯು ಕುರುಡು ಭಕ್ತಿಯಾದಾಗ ಇದೇ ಆಗುತ್ತದೆ. ಈಗ ಇನ್ನೊಂದು ಘಟನೆ. ಎಷ್ಟೇ ಇರಲಿ, ಮನುಷ್ಯ ಬುದ್ಧಿಜೀವಿಯಲ್ಲವೇ? ಅವನು ಡಾಕ್ಟರಲ್ಲಿ ಓಡುತ್ತಾನೆ. ಸರ್, ನೀವು ನನಗೇಕೆ ಈ ಚೀಟಿ ಕೊಟ್ಟಿದ್ದೀರಿ? ಇದೇನು, ಇದರಿಂದ ನನಗೇನು ಪ್ರಯೋಜನ? ವೈದ್ಯ ಬಲುಜಾಣ. ಆತ ಹೇಳುತ್ತಾರೆ, ನೋಡಪ್ಪ, ಇದು ನಿನ್ನ ಕಾಯಿಲೆ, ಇದು ಈ ಕಾಯಿಲೆಗೆ ಕಾರಣ. ಈ ಔಷಧ ತೆಗೆದುಕೊಂಡರೆ ಇದರ ಕಾರಣ ಹೊರಟು ಹೋಗುತ್ತದೆ. ಇದರ ಕಾರಣ ನಿವಾರಣೆಯಿಂದ ನಿನ್ನ ಕಾಯಿಲೆಯು ಹೊರಟು ಹೋಗುತ್ತದೆ. ಆಹಾ, ಅದ್ಭುತ! ನನಗೀಗ ಗೊತ್ತಾಯಿತು. ನನ್ನ ವೈದ್ಯ ಅದ್ವಿತೀಯ, ನನ್ನ ವೈದ್ಯರ ಸಮಾನರಿಲ್ಲ. ಆತನ ಮದ್ದು ಅಂಥ ಅದ್ಭುತವಾದದ್ದು. ಮತ್ತೆ ಈಗ ಅವನು ಏನು ಮಾಡುತ್ತಾನೆ? ಮನೆಗೆ ಬಂದವನೇ ಅಕ್ಕಪಕ್ಕದವರ ಜೊತೆ ಜಗಳ ಶುರು ಮಾಡುತ್ತಾನೆ. ದಂಡ, ನಿಮ್ಮ ಡಾಕ್ಟರ್ಗಳೆಲ್ಲ ದಂಡದವರು, ನನ್ನ ಡಾಕ್ಟರು ಅದ್ಭುತ. ನಿಮ್ಮ ಡಾಕ್ಟರುಗಳು ಕೊಡುವ ಔಷಧಿ ಕೆಲಸಕ್ಕೆ ಬಾರದ್ದು, ನನ್ನ ಡಾಕ್ಟರು ಕೊಡುವ ಮದ್ದು ಅದ್ಭುತವಾದದ್ದು. ಅವನು ಜಗಳವಾಡುತ್ತಲೇ ಇರುತ್ತಾನೆ. ಅವನು ಔಷಧವನ್ನೇನೂ ಸೇವನೆ ಮಾಡುವುದಿಲ್ಲ, ಬರೀ ಜಗಳಾಡುತ್ತಾನಷ್ಟೇ. ಓ, ಇದು ಹೀಗೇ ಆಗುತ್ತದೆ. ಎಲ್ಲ ಮಹಾತ್ಮರು, ಜ್ಞಾನಿಗಳು, ಬುದ್ಧರು ಜನರು ದುಃಖ ಪಡುವುದನ್ನು ನೋಡಿ, ಸಂಕಟ ಪಡುವುದನ್ನು ನೋಡಿ ಧರ್ಮದ ಮದ್ದನ್ನು ಕೊಡುತ್ತಾರೆ. ನೀವು ಶೀಲವನ್ನು ಅಭ್ಯಾಸ ಮಾಡಿ, ಸಮಾಧಿಯನ್ನು ಅಭ್ಯಾಸ ಮಾಡಿ, ಪ್ರಜ್ಞೆಯನ್ನು ಅಭ್ಯಾಸ ಮಾಡಿ, ಇದರಿಂದ ದುಃಖ ನಿವಾರಣೆಯಾಗುತ್ತದೆ ಎನ್ನುತ್ತಾರೆ. ಆದರೆ ಯಾರೂ ಅಭ್ಯಾಸ ಮಾಡುವ ಪ್ರಯತ್ನ ಮಾಡುವುದಿಲ್ಲ. ಜನರು ಬೇರೆ ಬೇರೆ ಜಾತಿಗಳನ್ನು, ಪಂಗಡಗಳನ್ನು, ಮತ ತತ್ವ ಆಚಾರ ಸಂಪ್ರದಾಯಗಳನ್ನು ಹುಟ್ಟುಹಾಕಿಕೊಳ್ಳುತ್ತಾರೆ, ಅದರಲ್ಲೇ ಮುಳುಗಿ ಹೋಗುತ್ತಾರೆ. ಯಾರೂ ಅಭ್ಯಾಸ ಮಾಡುವುದಿಲ್ಲ, ಸಾಧನೆ ಮಾಡುವುದಿಲ್ಲ, ಇದರಿಂದ ಪ್ರಯೋಜನವೂ ಆಗುವುದಿಲ್ಲ. ಮೂರನೆಯ ಪ್ರಜ್ಞೆ ಭಾವನಾಮಯ ಪ್ರಜ್ಞೆ. ಧರ್ಮವನ್ನು ಜೀವನಕ್ಕೆ ಇಳಿಸುವುದು, ನೇರವಾದ ಅನುಭವದ ಮುಖಾಂತರ ಧರ್ಮವನ್ನು ಬದುಕಿಗೆ ಅಳವಡಿಸಿಕೊಳ್ಳುವುದು. ಸ್ವಂತ ನಮ್ಮ ನೇರವಾದ ಅನುಭವ ಮಾತ್ರ ಲಾಭ ಕೊಡುವುದು, ಫಲ ಕೊಡುವುದು. ಈಗ ಕಷ್ಟ ತಲೆದೋರುತ್ತದೆ. ಈ ದೇಹ ಮನಸ್ಸಿನ ಚಮತ್ಕಾರದ ಜೋಡಣೆಯ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ಯಾವಾಗಲೂ ಒಂದರ ಮೇಲೊಂದು ಬೀರುವ ಪ್ರಭಾವದಿಂದ ವಿಕಾರಗಳು ಹುಟ್ಟುತ್ತವೆ, ಅವು ಹೆಚ್ಚಾಗುತ್ತವೆ, ನಮ್ಮ ಮೇಲೆ ದಾಳಿ ಮಾಡಿ ಜಯ ಸಾಧಿಸುತ್ತವೆ. ಇದೆಲ್ಲವನ್ನು ಅನುಭವಕ್ಕೆ ತಂದುಕೊಳ್ಳುವುದು ಹೇಗೆ? ಹೇಗೆ ವಿಕಾರಗಳು ತಲೆ ಎತ್ತಿದಾಗ ನೀವು ಅದನ್ನು ಬೆಳೆಯಗೊಡದೆ ಸೋಲದೇ ಇರುವುದು ಹೇಗೆ? ಇದನ್ನೆಲ್ಲ ಅನುಭವಿಸಿ ತಿಳಿಯಬೇಕು. ಮತ್ತು ಇವೆಲ್ಲ ಮನಸ್ಸಿನ ಆಳದಲ್ಲಿ ನಡೆಯುತ್ತಿವೆ. ನೀವು ಇದನ್ನು ಅನುಭವದಿಂದ ತಿಳಿಯಲು ಶಕ್ತಿಯನ್ನು, ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಕಳೆದ 3 ದಿನಗಳಿಂದ ನೀವು ಇದನ್ನೇ ಮಾಡುತ್ತಿರುವುದು. ನಿಮ್ಮಲ್ಲಿ ಈ ಸಾಮರ್ಥ್ಯ, ಈ ಜಾಣತನವನ್ನು ಬೆಳೆಸಿಕೊಳ್ಳದಿದ್ದರೆ ವಿಪಶ್ಯನ ಮಾಡಲಾರಿರಿ, ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ, ನಿಮಗೆ ದೃಶ್ಯ ಸಾಮರ್ಥ್ಯ ಇಲ್ಲದಿದ್ದರೆ ಕಣ್ಣು ನೋಡಲಾರದು, ನಿಮಗೆ ಶ್ರವಣ ಸಾಮರ್ಥ್ಯ ಇಲ್ಲದಿದ್ದರೆ ಕಿವಿ ಏನನ್ನೂ ಕೇಳಲಾರದು. ಇದೇ ರೀತಿ ಚಿತ್ತ ಸಾಮರ್ಥ್ಯ ಇಲ್ಲದಿದ್ದರೆ ನೀವು ಆಳಕ್ಕಿಳಿದು ಮನಸ್ಸು ಮತ್ತು ದೇಹದ ಪರಸ್ಪರ ವ್ಯಾಪಾರ ಅರ್ಥ ಮಾಡಿಕೊಳ್ಳಲಾರಿರಿ. ಈ ಸಾಮರ್ಥ್ಯ ಇಲ್ಲದಿದ್ದರೆ ನೀವು ಮನಸ್ಸಿನ ಈ ಆಳಕ್ಕೇ ಇಳಿಯಲಾರಿರಿ. ಒಂದು ಉದಾಹರಣೆ. 2 ಮಿತ್ರರು, ಬಹಳ ಬಡ ಹುಡುಗರು, ಭಿಕ್ಷೆ ಬೇಡಿ ಜೀವನ ಮಾಡುತ್ತಾರೆ. ಅವರಲ್ಲೊಬ್ಬ ಹುಟ್ಟುಕುರುಡ. ಒಂದು ದಿನ ಕುರುಡು ಹುಡುಗನಿಗೆ ಬಹಳ ಜ್ವರ ಕಾಣಿಸಿಕೊಂಡಿತು. ಅವನ ಮಿತ್ರ ಹೇಳಿದ, ಸರಿ ಬಿಡು, ನೀನು ಇಲ್ಲೇ ಇರು, ನಾನು ಹೋಗಿ ಅನ್ನ ಬೇಡಿ ತರುತ್ತೇನೆ, ಮತ್ತೆ ನಾವಿಬ್ಬರೂ ತಿನ್ನೋಣ. ಅವನು ಹೋದ. ಆ ದಿನ ಒಬ್ಬಳು ಕರುಣಾಮಯಿಯಾದ ಮನೆಯೊಡತಿ ಬಹಳ ರುಚಿಯಾದ ಸಿಹಿ ಅಡಿಗೆ ಕೊಟ್ಟಳು. ನಮ್ಮಲ್ಲಿ ನಾವು ಅದನ್ನು ಖೀರು ಎನ್ನುತ್ತೇವೆ. ಹಾಲು, ಅಕ್ಕಿ, ದ್ರಾಕ್ಷಿ, ಗೋಡಂಬಿ ಮತ್ತು ಸಕ್ಕರೆಗಳಿಂದ ಮಾಡಿದ ಪಾಯಸ. ಇದನ್ನು ಕೊಡಲು ಬಂದಳು. ಹುಡುಗನಿಗೆ ಬಹಳ ಆನಂದವಾಯಿತು. ಆದರೆ ಇದು ನೀರಾಗಿರುತ್ತದೆ, ಅವನ ಬಳಿ ಏನೂ ಪಾತ್ರೆ ಇಲ್ಲ. ಹಾಗಾಗಿ ತನ್ನ ಮಿತ್ರನಿಗೆ ಅದನ್ನು ತರಲು ಆಗಲೇ ಇಲ್ಲ. ಅವನು ಹಿಂದಿರುಗಿ ಬಂದು ಬಹಳ ಪ್ರಾಮಾಣಿಕತೆಯಿಂದ ಮುಚ್ಚುಮೊರೆಯಿಲ್ಲದೆ ಹೇಳಿದ, ಈ ದಿನ ನಾನು ತುಂಬ ರುಚಿಯಾದ ಪಾಯಸವನ್ನು ಕುಡಿದೆ, ನಿನಗೆ ತರುವುದಕ್ಕೆ ಆಗಲೇ ಇಲ್ಲ, ಪಾತ್ರೆಯೇ ಇರಲಿಲ್ಲ, ನನಗೆ ಬೇಜಾರಾಯಿತು. ಹೋಗಲಿ ಬಿಡು, ನನಗೆ ತರದಿದ್ದರೂ ಚಿಂತೆ ಇಲ್ಲ, ಆದರೆ ಖೀರು ಎಂದರೆ ಏನು ಹೇಳು. ಖೀರೆಂದರೆ ಏನೆಂದು ನಿನಗೆ ಗೊತ್ತಿಲ್ಲವೇನು? ಇಲ್ಲ, ಖೀರೆಂದರೆ ನನಗೆ ಗೊತ್ತಿಲ್ಲ. ಓ, ಅದು ಬೆಳ್ಳಗಿರುತ್ತದೆ, ಹಾಲಿನಿಂದ ಮಾಡಿದ್ದಲ್ಲವೇ, ಅದಕ್ಕೆ. ಬೆಳ್ಳಗೆ? ಹಾಗೆಂದರೇನು? ನಿನಗೆ ಬೆಳ್ಳಗೆ ಎಂದರೆ ಗೊತ್ತಿಲ್ಲವೇನು? ಇಲ್ಲ, ಬೆಳ್ಳಗೆಂದರೆ ಏನೆಂದು ನನಗೆ ಗೊತ್ತಿಲ್ಲ. ಅದು ಕಪ್ಪಲ್ಲ, ಕಪ್ಪೆಂದರೇನು? ನಿನಗೆ ಬೆಳ್ಳಗೆ ಎಂದರೆ ತಿಳಿಯದು, ಕಪ್ಪೆಂದರೆ ಗೊತ್ತಿಲ್ಲ, ನೀನೆಂಥ ಹುಡುಗನಯ್ಯ. ಹೌದು, ನನಗೆ ಬಿಳಿ ಎಂದರೆ ಗೊತ್ತಿಲ್ಲ, ಕಪ್ಪೆಂದರೆ ಗೊತ್ತಿಲ್ಲ, ನಾನು ಹುಟ್ಟು ಕುರುಡನಲ್ಲವೇ, ನನಗೆ ಹೇಗೆ ಬಿಳಿ ಕಪ್ಪು ಗೊತ್ತಾಗುತ್ತದೆ? ಆ ಹುಡುಗ ಆಚೀಚೆ ನೋಡಿದ. ಒಂದು ಬಿಳಿಯ ಬಾತುಕೋಳಿ ಕಣ್ಣಿಗೆ ಬಿತ್ತು. ಅದನ್ನು ಹಿಡಿದು ಮಿತ್ರನ ಬಳಿ ತಂದ. ನೋಡು, ಈ ಬಾತುಕೋಳಿಯಂತೆ ಬಿಳಿ. ಈ ಬಾತುಕೋಳಿಯಂತೆ ಬಿಳಿ ಏನು? ಅವನಿಗೆ ಕಣ್ಣಿರಲಿಲ್ಲ. ಅವನು ಹೇಗೆ ತಾನೇ ಬಿಳಿಯ ಬಣ್ಣವನ್ನಾಗಲಿ ಬಾತುಕೋಳಿಯನ್ನಾಗಲಿ ನೋಡಲು ಸಾಧ್ಯ? ಅವನು ಬಾತುಕೋಳಿಯ ಮೈಮೇಲೆ ಬೆರಳಾಡಿಸಿದ. ಆಹಾ, ನನಗೀಗ ಬಿಳಿ ಎಂದರೇನು ತಿಳಿಯಿತು. ಬಿಳಿ ಎಂದರೆ ಬಹಳ ಮೃದು, ಬಹಳ ಮೃದು. ಏ, ಹಾಗೆಂದರೇನು? ಮೃದುವೇ, ಬಿಳಿಗೂ ಮೃದುವಿಗೂ ಏನು ಸಂಬಂಧ? ನೀನೇ ಹೇಳಿದೆ ಬಿಳಿ ಎಂದರೆ ಈ ಬಾತುಕೋಳಿಯ ತರಹ ಎಂದು. ಮತ್ತು ನಾನು ಮುಟ್ಟಿದೆ, ಈ ಬಾತುಕೋಳಿ ಬಹಳ ಮೃದುವಾಗಿದೆ. ಆದರೆ ನೀನು ಈಗ ಹೇಳುತ್ತಿ ಬಿಳಿ ಎಂದರೆ ಮೃದುವಲ್ಲ, ನನಗೆ ಬಿಳಿ ಎಂದರೆ ಏನೆಂದು ಹೇಗೆ ಗೊತ್ತಾಗುತ್ತದೆ? ಏ ಹುಚ್ಚ, ನಾನು ಹೇಳಿದೆ ಈ ಬಾತುಕೋಳಿಯ ತರ ಬಿಳಿ ಎಂದು, ನಿನಗೆ ಅದು ಅರ್ಥವಾಗುವುದಿಲ್ಲ. ಸ್ವಲ್ಪ ಇರು, ಇದನ್ನು ಮತ್ತೆ ನೋಡುತ್ತೇನೆ. ಮತ್ತೆ ಅದನ್ನು ಪರೀಕ್ಷಿಸಿದ. ಅವನು ಕೊಕ್ಕಿನಿಂದ ಶುರು ಮಾಡಿದ ಮತ್ತು ಇಡೀ ದೇಹವನ್ನು ಪುಕ್ಕದವರೆಗೆ ತಡವೆ ನೋಡಿದ. ಆಹಾ, ಈಗ ನನಗೆ ಗೊತ್ತಾಯಿತು, ಇದು ಸೊಟ್ಟ ಸೊಟ್ಟಗೆ ವಕ್ರವಾಗಿ ಇದೆ. ಎಂದರೆ ಬಿಳಿ ಎಂದರೆ ವಕ್ರ ಎಂದಾಯಿತು. ಹೀಗೆ ದೊಡ್ಡ ದೊಡ್ಡ ದರ್ಶನಗಳ ಬಗ್ಗೆ ಮಾತನ್ನು ಮಾತ್ರ ಆಡುವ, ಯಾವಾಗಲೂ ಸ್ವಂತ ಅನುಭವವನ್ನೇ ಪಡೆಯದ ಜನರ ಪಾಲಿಗೆ ಸತ್ಯವು ಯಾವಾಗಲೂ ಸೊಟ್ಟು ಸೊಟ್ಟಗೇ ಕಾಣುತ್ತದೆ. ಅವರಿಗೆ ಅದನ್ನು ಅನುಭವದಿಂದ ಅರಿಯುವ ಸಾಮರ್ಥ್ಯವೇ ಇರುವುದಿಲ್ಲ. ಅವರ ಪಾಲಿಗೆ ಸತ್ಯ ಯಾವಾಗಲೂ ಇಡೀ ಜೀವಮಾನ ವಕ್ರವಾಗಿಯೇ ಸೊಟ್ಟಗೇ ಇದ್ದುಬಿಡುತ್ತದೆ. ಅವರು ಅರ್ಥ ಮಾಡಿಕೊಳ್ಳಲಾರರು. ಈ ರೀತಿ ಸತ್ಯವನ್ನು ಅನುಭವದಿಂದ ಅರಿಯುವ ಜಾಣ್ಮೆ, ಸಾಮರ್ಥ್ಯ ಬಹಳ ಮುಖ್ಯ. ಮತ್ತು ಇದನ್ನು ನೀವು ಈಗ ಮಾಡಲು ಆರಂಭಿಸಿರುವುದು. ನೀವು ಕೇವಲ ಶೀಲವನ್ನೇ ಅಭ್ಯಾಸ ಮಾಡುತ್ತಾ ಮುಂದಿನ ಹೆಜ್ಜೆಯಾದ ಸಮಾಧಿಯನ್ನು ಅಭ್ಯಾಸ ಮಾಡದಿದ್ದರೆ ನಿಮಗೆ ಈ ಸಾಮರ್ಥ್ಯ ಬರುತ್ತಿರಲಿಲ್ಲ. ನೀವು ಸಮಾಧಿಯಿಂದ ಶುರು ಮಾಡಿದಿರಿ. ನೀವು ಕಲ್ಪನೆಯ ಮಂತ್ರವನ್ನು, ರೂಪವನ್ನು ಧ್ಯಾನ ಮಾಡಿದ್ದರೆ ಮತ್ತೆ ಆಗಲೂ ನಿಮಗೆ ಈ ಸಾಮರ್ಥ್ಯ ಬರುತ್ತಿರಲಿಲ್ಲ. ಆದರೆ ನೀವು ನಿಮ್ಮ ದೇಹ ಮತ್ತು ಮನಸ್ಸುಗಳಿಗೆ ಸಂಬಂಧಿಸಿದ ವಾಸ್ತವತೆಯೊಂದಿಗೆ ಸಾಧನೆ ಮಾಡುತ್ತಿದ್ದೀರಿ. ನೀವು ಈ ಭಾಗದಲ್ಲಿ ಉಸಿರಾಟದೊಂದಿಗೆ ನಿಮಗೆ ನಿಜವಾಗಿ ಅನುಭವಕ್ಕೆ ಬರುತ್ತಿರುವ ಸತ್ಯದೊಂದಿಗೆ ಕೆಲಸ ಮಾಡಲು ತೊಡಗಿದ್ದೀರಿ. ಉಸಿರಾಟದ ಸ್ಪರ್ಶವನ್ನು ನೀವೀಗ ಅನುಭವಕ್ಕೆ ತಂದುಕೊಳ್ಳುತ್ತಿದ್ದೀರಿ. ಮತ್ತು ನೀವು ಮೂರನೇ ದಿನ ಸಂವೇದನೆಗಳ ಅನುಭವ ಪಡೆಯಲು ಆರಂಭಿಸಿದ್ದೀರಿ. ಇದು ಈ ಸಣ್ಣ ಜಾಗದಲ್ಲಿ ನಡೆಯುತ್ತಿರುವ ಜೀವರಸಾಯನ ಕ್ರಿಯೆ. ಹೀಗೆ ನೀವು ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿಯುತ್ತಿದ್ದೀರಿ. ಸುಪ್ತ ಚಿತ್ತ ಅಥವಾ ಪ್ರಜ್ಞಾಹೀನ ಚಿತ್ತ ಎಂದು ಕರೆಯಲಾಗುವ ಅತಿ ಆಳವಾದ ಮನಸ್ಸು ನಿಜವಾಗಿ ಸುಪ್ತವಲ್ಲ. ಎಂದರೆ ಮಲಗಿಯೂ ಇಲ್ಲ ಅಥವಾ ಪ್ರಜ್ಞಾಹೀನವಾಗಿಯೂ ಇಲ್ಲ. ಅದು ಎಲ್ಲ ಸಮಯದಲ್ಲೂ ಜಾಗೃತವಾಗಿದೆ, ಎಚ್ಚೆತ್ತಿದೆ, ಹಗಲು ಮತ್ತು ರಾತ್ರಿ. ಆದರೆ ಅದು ಎಚ್ಚೆತ್ತಿರುವುದು ಶರೀರದ ಮೇಲಿನ ಸಂವೇದನೆಗಳ ವಿಷಯದಲ್ಲಿ ಮಾತ್ರ. ನೀವು ಮೂಗಿನ ಹೊಳ್ಳೆಗಳ ಬಳಿ ಸಂವೇದನೆಗಳನ್ನು ಅನುಭವಕ್ಕೆ ತಂದುಕೊಳ್ಳಲು ತೊಡಗಿದ್ದೀರಿ. ಇಡೀ ಶರೀರದಲ್ಲಿ ಸಂವೇದನೆಗಳು ಇವೆ. ಇಡೀ ಶರೀರದಲ್ಲಿ ಏನಾದರೂ ಸಂವೇದನೆಗಳು ಆಗುತ್ತಲೇ ಇರುತ್ತವೆ. ಇಡೀ ಶರೀರದಲ್ಲಿ ಏನಾದರೊಂದು ಚಟುವಟಿಕೆ ನಡೆಯುತ್ತಲೇ ಇರುತ್ತದೆ. ಏನೋ ಬದಲಾವಣೆ ನಡೆಯುತ್ತಲೇ ಇದೆ. ಈ ಬದಲಾವಣೆ ಈ ಸಂವೇದನೆಯ ರೂಪದಲ್ಲೋ ಈ ಬದಲಾವಣೆ ಆ ಸಂವೇದನೆಯ ರೂಪದಲ್ಲೋ ಪ್ರಕಟಗೊಳ್ಳುತ್ತವೆ. ಈ ಮೂರು ದಿನಗಳು ಇವನ್ನು ಗಮನಿಸುವುದರ ಮೂಲಕ ಅನುಭವಕ್ಕೆ ತಂದುಕೊಳ್ಳಲು ಸಾಧ್ಯವಾಯಿತು. ನೀವು ಒಂದು ಹೊಸ ಅಧ್ಯಾಯ ಆರಂಭ ಮಾಡಿದಿರಿ. ನಾಳೆ ನೀವು ಈ ಇಡೀ ಕ್ಷೇತ್ರವನ್ನು ಪರಿಶೋಧಿಸಲಿದ್ದೀರಿ ಮತ್ತು ಎಲ್ಲ ಕಡೆ ಒಂದಿಲ್ಲೊಂದು ಸಂವೇದನೆಯನ್ನು ಕಾಣುವಿರಿ. ಹೀಗೆ ನೀವು ನಿಮ್ಮ ಮೇಲ್ಮನಸ್ಸಿನಿಂದ ಆರಂಭಿಸಿ ಆಳ ಅತಿ ಆಳ ಮನಸ್ಸಿನ ಕಡೆಗೆ ಸಾಗುತ್ತಿದ್ದೀರಿ. ಈ ಆಳದಲ್ಲಿ ನಿಮ್ಮ ಸ್ವಭಾವದ ಮಾದರಿಯ ಅಚ್ಚು ಇದೆ. ಇಲ್ಲಿ ಆಳವಾಗಿ ಬೇರೂರಿರುವ ಎಲ್ಲ ವಿಕಾರಗಳು ಬಹಳ ಹಿಂದಿನಿಂದ ಸಂಗ್ರಹವಾಗಿವೆ. ಈ ಮನಸ್ಸಿನ ಸ್ವಭಾವ ಪ್ರತಿಕ್ರಿಯೆ ಮಾಡುವುದು. ಯಾವಾಗ ಶರೀರದ ಮೇಲೆ ಹಿತಕರ ಸಂವೇದನೆಯಾಗುವುದೋ ಆಗ ಅದು ಅದರಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುತ್ತದೆ, ರಾಗದ ಪ್ರತಿಕ್ರಿಯೆ ಮಾಡುತ್ತದೆ. ಯಾವಾಗ ಶರೀರದ ಮೇಲೆ ಅಹಿತಕರ ಸಂವೇದನೆಯಾಗುತ್ತದೋ ಆಗ ದ್ವೇಷದಿಂದ ರೋಷದಿಂದ ಪ್ರತಿಕ್ರಿಯೆ ಮಾಡುತ್ತದೆ. ಅದನ್ನು ಅರಿಯುವುದರ ಕಡೆಗೆ ನೀವು ಹೋಗುತ್ತಿದ್ದೀರಿ. ಬುದ್ಧಿಯ ಮಟ್ಟದಲ್ಲಿ ಎಲ್ಲ ಕಡೆ ಪರಿವರ್ತನೆಯಾಗುತ್ತಿದೆ, ಬದಲಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ. ಎಲ್ಲವೂ ಅಷ್ಟು ಅಶಾಶ್ವತವಾಗಿದೆ. ಹುಟ್ಟಿದವರೆಲ್ಲರೂ ಸಾಯುತ್ತಾರೆ. ಸಿದ್ಧ ವಸ್ತುಗಳೆಲ್ಲವೂ ಒಂದಲ್ಲೊಂದು ದಿನ ಹಾಳಾಗುತ್ತವೆ. ಎಲ್ಲವೂ ನಶ್ವರವಾಗಿದೆ. ಆದರೆ ಇದು ಬರೀ ಬುದ್ಧಿಯ ಮಟ್ಟಕ್ಕೆ ಸೀಮಿತವಾದ ತಿಳುವಳಿಕೆ. ಆದರೆ ಈ ಪರಿವರ್ತನೆಯನ್ನು ಕೇವಲ ಶರೀರದ ಚೌಕಟ್ಟಿನೊಳಗೆ ಮಾತ್ರ ಅನುಭವ ಮುಖಾಂತರ ತಿಳಿಯಬಹುದು. ಪ್ರಕೃತಿಯ ನಿಯಮವು ಒಳಗೂ ಹೊರಗೂ ಎಲ್ಲ ಕಡೆ ಒಂದೇ. ನಮಗೆ ಹೊರಗೆ ಕಾಣುವ ಪ್ರಕೃತಿಯ ನಿಯಮವು ಬುದ್ಧಿಯ ಮಟ್ಟದಲ್ಲಿ ಮಾತ್ರ ಒಪ್ಪುವಂಥದ್ದಾಗಿದೆ, ಅರ್ಥ ಮಾಡಿಕೊಳ್ಳಲು ಬರುವಂಥದ್ದಾಗಿದೆ. ಆದರೆ ಸತ್ಯಸ್ಥಿತಿ ನಮಗೆ ಶರೀರದ ಮಿತಿಯೊಳಗೆ ಅನುಭವಕ್ಕೆ ಎಟಕುವ ಸತ್ಯ ಶರೀರದಲ್ಲೇ ಅನುಭವಿಸಿ ತಿಳಿದುಕೊಳ್ಳಬೇಕಾದಂಥದ್ದು. ಇದನ್ನೇ ಭಾವನಾಮಯ ಪ್ರಜ್ಞೆ ಎನ್ನುತ್ತಾರೆ. ಇದನ್ನು ನಾವು ನೇರ ಅನುಭವದ ಮುಖಾಂತರ ಬದುಕಬೇಕಾಗಿದೆ. ಇಲ್ಲದಿದ್ದರೆ ಬುದ್ಧಿಯ ಮಟ್ಟದ ತಿಳುವಳಿಕೆ ಯಾವ ಪ್ರಯೋಜನಕ್ಕೂ ಬಾರದು. ಬುದ್ಧನಿಗೆ ಮೊದಲು, ಬುದ್ಧನ ಕಾಲದಲ್ಲೂ, ಬುದ್ಧನ ಕಾಲಾನಂತರವೂ ಹಲವು ಗುರುಗಳು ಇದೇ ತತ್ವವನ್ನು ಉಪದೇಶಿಸುತ್ತಿದ್ದರು. ಆದರೆ ಇವೆಲ್ಲ ಕೇವಲ ಬುದ್ಧಿಯ ಮಟ್ಟದಲ್ಲೇ ಇರುತ್ತಿದ್ದವು. ಸ್ವಂತ ಭಾವನಾಮಯ ಪ್ರಜ್ಞೆಯನ್ನು ಬೆಳೆಸಿಕೊಂಡ ಜ್ಞಾನಿಗಳು ಇಳಿಯುವ ಆಳಕ್ಕೆ ಇವು ಜನರನ್ನು ಕೊಂಡೊಯ್ಯಲು ಅಸಮರ್ಥವಾಗಿದ್ದವು. ಉದಾಹರಣೆಗೆ, ಜೀವನದಲ್ಲಿ ಯಾವುದಾದರೂ ಭಯಂಕರ ಆಘಾತವಾಯಿತೆನ್ನಿ, ಬಹಳ ಹತ್ತಿರದ ಬಂಧುಗಳು ಸತ್ತು ಹೋದರು, ಆ ಶರೀರವನ್ನು ಸುಡಲು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ಇದು ನಡೆಯುತ್ತಿರುವಾಗ ಒಂದು ರೀತಿಯ ದಿವ್ಯ ವೈರಾಗ್ಯ, ದಿವ್ಯ ಜ್ಞಾನ ಉದಿಸುತ್ತದೆ. ಏನೇ ಇರಲಿ, ಎಲ್ಲ ಎಷ್ಟು ಅಶಾಶ್ವತ. ಹುಟ್ಟಿದವರೆಲ್ಲರೂ ಸತ್ತೇ ಸಾಯುತ್ತಾರೆ. ಸಾವು ಯಾರನ್ನೂ ಬಿಟ್ಟಿದ್ದಿಲ್ಲ. ನಾನೂ ಒಂದು ದಿನ ಸಾಯುತ್ತೇನೆ. ಜನ ನನ್ನನ್ನು ಹೊತ್ತು ತಂದು ಇಲ್ಲಿ ಸುಟ್ಟು ಹಾಕುತ್ತಾರೆ, ಇಲ್ಲಿ ಹುಗಿಯುತ್ತಾರೆ. ಇಷ್ಟೆಲ್ಲ ಆಸೆಗಳ ಅಂಟು, ಎಲ್ಲರೊಡನೆ ಜಗಳ, ಕದನ, ಅದು ಇದು ಕೂಡಿ ಹಾಕುವುದು ಯಾವ ಪ್ರಯೋಜನಕ್ಕೆ? ಕೊನೆಗೆ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗುತ್ತೇವೆ. ನನ್ನ ಶರೀರವನ್ನು ಕೂಡ ಸುಡಲಾಗುತ್ತದೆ. ಬಹಳ ಆಳವಾದ ಜ್ಞಾನ. ಆದರೆ ಇದು ಎಷ್ಟು ಹೊತ್ತಿನದು? ಸ್ಮಶಾನದಿಂದ ಹೊರಗೆ ಕಾಲಿಟ್ಟೊಡನೆ ಮತ್ತೆ ಅದೇ ನಾನು, ನಾನು, ನನ್ನದು, ನನ್ನದು, ಎಲ್ಲ ಹುಚ್ಚು ಇದ್ದೇ ಇದೆ. ಇದರಿಂದ ಯಾವ ವ್ಯತ್ಯಾಸವೂ ಆಗಲಿಲ್ಲ. ಅರಿವು ಕೇವಲ ಬುದ್ಧಿಯ ಮಟ್ಟದ್ದಾದಾಗ ಹೀಗೇ ಆಗುತ್ತದೆ. ಪ್ರವಚನಗಳನ್ನು ಕೇಳಲು ಜನ ಬರುತ್ತಾರೆ. ಆಹಾ, ಅದ್ಭುತ, ಈಗ ನನಗೆ ಗೊತ್ತಾಗುತ್ತಿದೆ ಏಕೆ ಈ ಆಸಕ್ತಿ ಇಷ್ಟು ಕೆಟ್ಟದ್ದೆಂದು. ಇದು ಬಹಳ ನೋವನ್ನು ತರುತ್ತದೆ. ನನಗೆ ಎಷ್ಟು ಹೆಚ್ಚು ಆಸಕ್ತಿ ಇದೆಯೋ ಅಷ್ಟು ದುಃಖಿಯಾಗುತ್ತೇನೆ. ಈ ನಾನು, ಈ ನನ್ನದು ಬಲು ದೊಡ್ಡ ಯಾತನೆ. ಪ್ರವಚನಗಳ ಕೊನೆಯಲ್ಲಿ ಹಾಲಿನಿಂದ ಹೋದೊಡನೆ ಇದ್ದಕ್ಕಿದ್ದ ಹಾಗೆ, ಏ, ಎಲ್ಲಿ ನನ್ನ ಪಾದರಕ್ಷೆಗಳು? ಯಾರು ಹಾಕಿಕೊಂಡು ಹೋದರು? ಈ ದಿನ ಅಷ್ಟೇ ಖರೀದಿ ಮಾಡಿದ್ದೇನೆ. ನನ್ನ ಹೊಸ ಶೂಗಳು ಅವೆಲ್ಲಿ ಹೋದವು ಎಂದು ಕಿರುಚಾಡತೊಡಗುತ್ತಾನೆ. ನನ್ನದು, 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 ನನ್ನದು. ಇದರಿಂದ ಏನೂ ವ್ಯತ್ಯಾಸವಾಗದು. ಇದು ಬೌದ್ಧಿಕ ತಿಳುವಳಿಕೆ. ಇದರಿಂದ ಏನೂ ಆಗದು. ಇದು ಅನುಭವಕ್ಕೆ ಇಳಿಯಬೇಕು. ಆದರೆ ಅನುಭವಕ್ಕೆ ತಂದುಕೊಳ್ಳುವುದು ಬಹಳ ಕಷ್ಟ. ವಿಷಯಗಳನ್ನು ಬುದ್ಧಿಯ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳುವುದು ಸುಲಭ, ಶ್ರದ್ಧೆಯ ಮೂಲಕ ಒಪ್ಪಿಕೊಳ್ಳುವುದೂ ಸುಲಭ. ಆದರೆ ವಾಸ್ತವವನ್ನು ಅನುಭವದಿಂದ ತಿಳಿಯುವುದು ಬಹಳ ಕಷ್ಟ. ಏಕೆಂದರೆ ಅದು ಸಾಧ್ಯವಿಲ್ಲ. ಅಷ್ಟೊಂದು ಭ್ರಮೆ, ಅಷ್ಟೊಂದು ಭ್ರಾಂತಿ ಇದೆ. ಮೇಲ್ನೋಟಕ್ಕೆ ಏನಾದರೊಂದು ವಸ್ತು ಒಂದು ರೀತಿ ತೋರುತ್ತದೆ, ಇದು ಹೀಗೆ ಎನ್ನಿಸುತ್ತದೆ. ವಾಸ್ತವವಾಗಿ ಅದು ಪೂರ್ತಿ ಬೇರೆಯೇ ಆಗಿರುತ್ತದೆ. ಉದಾಹರಣೆಗೆ, ನೀವು ರಾತ್ರಿ ಮಲಗುತ್ತೀರಿ, ಒಂದು ಮೇಣದ ಬತ್ತಿ ಹಚ್ಚಿಡುತ್ತೀರಿ, ಮಾರನೆಯ ದಿನ ಬೆಳಿಗ್ಗೆ ನೀವು ಏಳುತ್ತೀರಿ, ಮತ್ತು ಮೇಣದ ಬತ್ತಿಯ ಬೆಳಕನ್ನು ನೋಡುತ್ತೀರಿ. ನೀವು ಇದು ಅದೇ ಮೇಣದ ಬತ್ತಿ ಎಂದುಕೊಳ್ಳುತ್ತೀರಿ. ಅದು ಹೇಗೆ ಅದೇ ಮೇಣದ ಬತ್ತಿ? ಪ್ರತಿ ಘಳಿಗೆಯಲ್ಲೂ ಒಂದು ಜ್ವಾಲೆ, ಒಂದು ಉರಿ ಮೇಲೆ ಏಳುತ್ತದೆ ಮತ್ತು ಹೊರಟು ಹೋಗುತ್ತದೆ. ಬೇರೊಂದು ಜ್ವಾಲೆ ಅದರ ಜಾಗದಲ್ಲಿ ಬರುತ್ತದೆ, ಮತ್ತೊಂದು ಜ್ವಾಲೆ ಏಳುತ್ತದೆ, ಅದರ ಜಾಗವನ್ನು ತೆಗೆದುಕೊಳ್ಳುತ್ತದೆ. ಇವುಗಳ ಮಧ್ಯೆ ಅಂತರವಿರುವುದಿಲ್ಲ. ಉದ್ದಕ್ಕೂ ಹೀಗೆ ತಪ್ಪದೇ ನಡೆಯುತ್ತಿರುವುದರಿಂದ ಇದು ಅದೇ ಜ್ವಾಲೆ ಎಂದು ತೋರುತ್ತದೆ. ಇದೊಂದು ದೊಡ್ಡ ಭ್ರಾಂತಿ. ಈ ವಿದ್ಯುತ್ ಬಲ್ಬು, ಅದರ ಕಡೆ ನಾನು ಎರಡು ಬಾರಿ ತೋರಿಸಿದ್ದೇನೆ. ನಾವು ಅದೇ ಬೆಳಕು, ಅದೇ ದೀಪ ಎನ್ನುವ ಅಭಿಪ್ರಾಯದಲ್ಲಿರುತ್ತೇವೆ. ಅದು ಹೇಗೆ ಅದೇ ದೀಪ? ಇದು ಅದೇ ದೀಪವಾಗಿದ್ದರೆ ತಿಂಗಳ ಕೊನೆಯಲ್ಲಿ ಎಲೆಕ್ಟ್ರಿಕ್ ಕಂಪನಿ ಹಣಕ್ಕಾಗಿ ನಮಗೆ ಬಿಲ್ ಏಕೆ ಕಳಿಸಬೇಕು? ನೀವು ಇಷ್ಟು ಯೂನಿಟ್ ವಿದ್ಯುತ್ ಶಕ್ತಿ ಬಳಸಿದ್ದೀರಿ, ಇಷ್ಟು ರೂಪಾಯಿ ಕೊಡಿ. ಏಕೆ ಕೊಡಬೇಕು? ಇದು ನನ್ನದೇ ದೀಪ, ನನ್ನದೇ ಸ್ವಿಚ್ಚು, ನಾನೇ ಪೇಟೆಯಿಂದ ತಂದಿದ್ದು, ಇದು ನನ್ನ ಸ್ವಂತದ್ದು. ನೀವು ಯಾರು? ನಿಮಗೇಕೆ ಹಣ ಕೊಡಬೇಕು? ವಿದ್ಯುತ್ ಕಂಪನಿ ಸರಿಯಾಗೇ ಹೇಳಿದೆ. ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತಾರೆ, ಅದು ತಂತಿಯ ಮುಖಾಂತರ ಬರುತ್ತದೆ ಮತ್ತು ಬಳಸಲಾಗಿದೆ. ಹೊಸ ವಿದ್ಯುತ್ ಶಕ್ತಿ ಹಳೆಯದರ ಜಾಗವನ್ನು ಬಹಳ ಶೀಘ್ರವಾಗಿ ಆಕ್ರಮಿಸಿಕೊಳ್ಳುತ್ತದೆ. ಹಳೆಯದು ಹೊರಟು ಹೋಗಿ ಹೊಸತು ಅದರ ಜಾಗವನ್ನು ತುಂಬುತ್ತದೆ, ಮತ್ತೆ ಹಳೆಯದು ಹೋಗಿ ಹೊಸತು ಬರುತ್ತದೆ. ಹೀಗೆ ಈ ಕ್ರಿಯೆ ಎಷ್ಟು ಶೀಘ್ರಗತಿಯಲ್ಲಿ ನಡೆಯುತ್ತದೆಂದರೆ ಇದು ಅದೇ ಎಂಬ ಅಭಿಪ್ರಾಯವನ್ನು ಮೂಡಿಸುತ್ತದೆ. ಇನ್ನೊಂದು ಉದಾಹರಣೆ. ನೀವು ಒಂದು ನದಿಯನ್ನು ದಾಟುತ್ತೀರಿ. ಬೆಳಿಗ್ಗೆ ನೀವು ನದಿಯನ್ನು ದಾಟಿದಿರಿ, ಆಚೆಯ ದಡಕ್ಕೆ ಹೋಗುತ್ತೀರಿ, ಅಲ್ಲಿ ಇಡೀ ದಿನ ಕೆಲಸ ಮಾಡುತ್ತೀರಿ, ಮತ್ತೆ ದೋಣಿಯಿಂದ ನದಿಯ ಈ ದಡಕ್ಕೆ ಬರುತ್ತೀರಿ. ನೀವು ಅದೇ ನದಿಯನ್ನು ದಾಟಿದೆ ಎಂದುಕೊಂಡೇ ಇರುತ್ತೀರಿ. ಅದು ಹೇಗೆ ಅದೇ ನದಿ? ನೀವು ನದಿಯಲ್ಲಿ ಮುಳುಗಿ ಎದ್ದಾಗ ಕೂಡ ಒಮ್ಮೆ ಮುಳುಗುತ್ತೀರಿ, ನಿಮ್ಮ ತಲೆ ನೀರಿನಿಂದ ಮೇಲೆ ಬಂದಿದೆ. ಮತ್ತೊಂದು ಮುಳುಗು, ನಿಮ್ಮ ತಲೆ ನೀರಿನಿಂದ ಮೇಲಿದೆ. ಮೂರನೆಯ ಮುಳುಗು, ತಲೆ ನೀರಿನ ಮೇಲಿದೆ. ನಿಮ್ಮ ಅಭಿಪ್ರಾಯ ನೀವು ಒಂದೇ ನದಿಯಲ್ಲಿ ಮುಳುಗಿ ಏಳುತ್ತೀರೆಂದು. ಅದು ಹೇಗೆ ಒಂದೇ ನದಿ? ನದಿ ಎಡಬಿಡದೆ ಹರಿಯುತ್ತಿದೆ. ನೀವು ಮೊದಲು ಮುಳುಗು ಹಾಕಿದ ನದಿಯ ನೀರು ಹೊರಟು ಹೋಗಿದೆ. ಒಂದೇ ಒಂದು ತೊಟ್ಟು ನೀರು ನಿಲ್ಲದೆ ಹೊರಟು ಹೋಗಿದೆ. ನೀವು ಎರಡನೆಯ ಬಾರಿ ಮುಳುಗಿದ್ದು ಪೂರ್ತಿ ಬೇರೆಯದೇ ನದಿ. ನೀವು ಮೂರನೆಯ ಮುಳುಗು ಹಾಕಿದ್ದು ಪೂರ್ತಿ ಬೇರೆಯದೇ ನದಿ. ನೀವು ಬೆಳಿಗ್ಗೆ ದೋಣಿಯಿಂದ ಈ ನದಿಯನ್ನು ದಾಟಿದಿರಿ, ಸಂಜೆ ಹೊತ್ತಿಗೆ ಅದು ಪೂರ್ತಿಯಾಗಿ ಬೇರೆಯೇ ನದಿಯಾಗಿತ್ತು. ಆದರೂ ಅದೇ ನದಿ, ಅದೇ ದೀಪ ಎನ್ನುವ ಅಭಿಪ್ರಾಯ. ಇದನ್ನು ಬದಲಿಸುವುದು ಹೇಗೆ? ಕೆಲವು ವಿಷಯಗಳು ನಮ್ಮ ಜ್ಞಾನೇಂದ್ರಿಯಗಳ ಅರಿವಿಗೆ ಒಳಪಟ್ಟಿದೆ. ಉದಾಹರಣೆಗೆ, ಕಣ್ಣುಗಳಿವೆ ಮತ್ತು ವಸ್ತುಗಳನ್ನು ನೋಡುತ್ತೇವೆ. ಇದಕ್ಕೂ ಒಂದು ಮಿತಿ ಇದೆ. ದೀಪದ ಜ್ವಾಲೆ ಏಳುತ್ತಿದೆ ಬೀಳುತ್ತಿದೆ, ಏಳುತ್ತಿದೆ ಬೀಳುತ್ತಿದೆ. ಬಹಳ ಗಮನಿಸಿ ನೋಡಿದರೆ ಹೌದು, ಏಳುತ್ತಿದೆ ಬೀಳುತ್ತಿದೆ, ಏಳುತ್ತಿದೆ ಬೀಳುತ್ತಿದೆ. ಆದರೆ ವಿದ್ಯುತ್ ದೀಪದಲ್ಲಿ ಇದು ಸಾಧ್ಯವೇ? ಅದು ಏಳುತ್ತಿದೆ ಮತ್ತು ಬೀಳುತ್ತಿದೆ, ಆದರೆ ಅದು ಎಷ್ಟು ಶೀಘ್ರಗತಿಯಲ್ಲಿ ನಡೆಯುತ್ತದೆಂದರೆ ನಮ್ಮ ದೃಷ್ಟಿಯ ಮಿತಿಯನ್ನು ಮೀರಿದ್ದು. ಅಥವಾ ನದಿಯ ಹರಿವು, ಹೌದು ಅದು ಹರಿಯುತ್ತಿದೆ. ಎರಡನೆಯ ಮುಳುಗು ಒಂದು ಹೊಸ ನದಿಯಲ್ಲೇ, ಮೂರನೆಯ ಮುಳುಗು ಹೊಸ ನದಿಯಲ್ಲೇ. ಬಹಳ ಗಮನವಿಟ್ಟು ನೋಡಿದರೆ ಇದು ತಿಳಿಯಬಹುದು. ಆದರೆ ಇದರಲ್ಲಿ ಮೊದಲು ಮುಳುಗು ಹಾಕಿದ ವ್ಯಕ್ತಿ ಹೊರಟು ಹೋದ, ಎರಡನೆಯ ಮುಳುಗು ಹಾಕಿದವ ಸಂಪೂರ್ಣ ಬೇರೆಯ ವ್ಯಕ್ತಿಯೇ, ಮೂರನೆಯ ಮುಳುಗು ಹಾಕಿದವನು ಇನ್ನೂ ಬೇರೆಯೇ ವ್ಯಕ್ತಿ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ನಮಗೆ ಇದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲವೇ ಇಲ್ಲ. ಉದಾಹರಣೆಗೆ, ವಿಪಶ್ಯನವನ್ನು ಸಾಧನೆ ಮಾಡದ ವ್ಯಕ್ತಿಗೆ ಅರ್ಧ ಗಂಟೆ ಮೊದಲು ಮಾತನಾಡತೊಡಗಿದ ಗೋಯಂಕನೇ ಈತ ಎನ್ನುವ ಅಭಿಪ್ರಾಯವೇ ಇರುತ್ತದೆ. ಅದೇ ಗೋಯಂಕ, ಒಂದು ವರ್ಷದ ಹಿಂದೆ ಇದೇ ಗೋಯಂಕ, ಅಥವಾ 10 ವರ್ಷಗಳ ಹಿಂದೆಯೂ, ಅಥವಾ 50 ವರ್ಷಗಳ ಹಿಂದೆಯೂ, 67 ವರ್ಷಗಳ ಹಿಂದೆಯೂ ಇದೇ ಗೋಯಂಕ. ಅದು ಹೇಗೆ ಅದೇ ಗೋಯಂಕ? ಪ್ರತಿ ಕ್ಷಣದಲ್ಲೂ ಈ ಗೋಯಂಕ ಸಾಯುತ್ತಿದ್ದಾನೆ, ಮತ್ತೊಬ್ಬ ಗೋಯಂಕ ಹುಟ್ಟುತ್ತಿದ್ದಾನೆ. ಪ್ರತಿ ಕ್ಷಣ ಈ ಗೋಯಂಕ ಸಾಯುತ್ತಿದ್ದಾನೆ, ಮತ್ತೊಬ್ಬ ಗೋಯಂಕನ ಜನ್ಮವಾಗುತ್ತಿದೆ. ಇಡೀ ಶರೀರ ಪರಮಾಣು ಕಣಗಳಿಂದ ಆಗಿದೆ. ಅವು ಏಳುತ್ತಿವೆ ಬೀಳುತ್ತಿವೆ, ಏಳುತ್ತಿವೆ ಬೀಳುತ್ತಿವೆ. ಬಹಳ ಬೇಗ ಬೇಗ ಏಳುತ್ತವೆ, ಬಹಳ ಶೀಘ್ರವಾಗಿ ಎದ್ದು ಬಿದ್ದು ಹೋಗುತ್ತವೆ. ಈ ಗತಿ ಅಥವಾ ವೇಗ ಭ್ರಮೆಯನ್ನು, ಭ್ರಾಂತಿಯನ್ನು, ಗಲಿಬಿಲಿಯನ್ನು ಉಂಟುಮಾಡುತ್ತದೆ. ವಿಜ್ಞಾನಿಗಳು ಹೇಳುತ್ತಾರೆಂಬ ಕಾರಣಕ್ಕೆ ಬುದ್ಧಿಯ ಮುಖಾಂತರ ಒಪ್ಪಿಕೊಂಡರೂ ಇದರ ಸತ್ಯಾಂಶವನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಈ ಇಡೀ ಭೌತಿಕ ವಿಶ್ವದಲ್ಲಿ ನಿಜವಾಗಿ ಗಟ್ಟಿತನವೇ ಇಲ್ಲ. ಕೇವಲ ಸಣ್ಣ ಸಣ್ಣ ತರಂಗಗಳು, ಕೇವಲ ಸಣ್ಣ ಸಣ್ಣ ಅಲೆಗಳು. ಆಧುನಿಕ ವಿಜ್ಞಾನಿಗಳು ಇದನ್ನೇ ಹೇಳುತ್ತಾರೆ. ನಿಜ, ಒಬ್ಬ ದಿವ್ಯಜ್ಞಾನಿ ಬುದ್ಧ ಕೂಡ ಇದನ್ನೇ ಹೇಳಿದ್ದಾನೆ. ಇಡೀ ವಿಶ್ವದಲ್ಲಿ ಎಲ್ಲೂ ಗಟ್ಟಿತನವೇ ಇಲ್ಲ, ಘನತ್ವವೇ ಇಲ್ಲ, ಸಣ್ಣ ಸಣ್ಣ ಅಲೆಗಳೇ. ಮನಸ್ಸು ಮತ್ತು ಭೌತಿಕ ದೇಹ ಕೂಡ ಕೇವಲ ಸಣ್ಣ ಸಣ್ಣ ಅಲೆಗಳು. ಕಂಪನ ಕಂಪನ. ನಿಮಗೆ ವಿಜ್ಞಾನಿಗಳ ಬಗ್ಗೆ ನಂಬಿಕೆ ಇರಬಹುದು, ನೀವು ಈ ಸತ್ಯವನ್ನು ಒಪ್ಪಿಕೊಳ್ಳಬಹುದು. ಈ ಒಪ್ಪಿಗೆಯಿಂದ ಏನೂ ಪ್ರಯೋಜನವಿಲ್ಲ. ನೀವು ಇದನ್ನು ನಿಮ್ಮ ಅನುಭವಕ್ಕೆ ತಂದುಕೊಳ್ಳಬೇಕು. ಪೂರ್ಣ ವಿಮುಕ್ತಿಯನ್ನು ಪಡೆಯಲು ಆ ಜ್ಞಾನಿ ಇದನ್ನೇ ಮಾಡಿದ. ಮತ್ತು ನಿಜವಾದ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಪ್ರತಿಯೊಬ್ಬರೂ ಇದನ್ನೇ ಮಾಡಬೇಕು. ಪ್ರತಿ ಕ್ಷಣ ಬದಲಾಗುತ್ತಿದೆ, 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 ಬಹಳ ಬೇಗ ಬೇಗ ಬದಲಾಗುತ್ತಿದೆ, ಬದಲಾಗುತ್ತಿದೆ. ಒಂದು ಮಗು ಹುಟ್ಟಿದೆ. ಈ ಮಗು ನೋಡಿ ಎಷ್ಟು ಮುದ್ದಾಗಿದೆ, ಎಷ್ಟು ಮೃದು ಮೃದುವಾಗಿದೆ. 10 ವರ್ಷಗಳ ನಂತರ ಇದೇ ಮಗುವನ್ನು ನೋಡಿರಿ, ಎಂಥ ಬದಲಾವಣೆ ಬಂದಿದೆ. ಮತ್ತೆ ನೀವು 20 ವರ್ಷಗಳ ನಂತರ ನೋಡುತ್ತೀರಿ, ಇನ್ನೂ ದೊಡ್ಡ ಬದಲಾವಣೆ. 30, 40, 60, 80 ವರ್ಷಗಳು. ನಂಬುವಲೂ ಆಗುವುದಿಲ್ಲ. ಅದೇ ಮಗುವೇನು? ಅದು ಹೇಗೆ ಹೀಗಾಯಿತು? ಪ್ರತಿ 10 ವರ್ಷಗಳಿಗೊಮ್ಮೆ ಮಗು ಮಲಗಿದ್ದಾಗ ದೇವರು ಯಾವುದೋ ಮಂತ್ರದಂಡವನ್ನು ಅವನ ಶರೀರದ ಮೇಲೆ ಆಡಿಸಿದ. ಮಗು ಎದ್ದಾಗ ಬದಲಾಗಿ ಹೋಗಿತ್ತು ಎಂದೇನು? ಖಂಡಿತ ಸಾಧ್ಯವಿಲ್ಲ. ಪ್ರತಿ ಕ್ಷಣ ಬದಲಾವಣೆ ಆಗುತ್ತಿದೆ, ಬದಲಾಗುತ್ತಿದೆ, ಬದಲಾಗುತ್ತಿದೆ, ಬದಲಾಗುತ್ತಿದೆ. ಬೆಳೆಯುತ್ತಿದೆ, ಅಳಿಯುತ್ತಿದೆ, ಬೆಳೆಯುತ್ತಿದೆ, ಅಳಿಯುತ್ತಿದೆ. ಇದೇ ಪ್ರಕೃತಿಯ ನಿಯಮ. ಇದನ್ನು ಕೇವಲ ಬೌದ್ಧಿಕವಾಗಿ ಅರ್ಥ ಮಾಡಿಕೊಂಡು ಬಿಟ್ಟರೂ ಏನೂ ಪ್ರಯೋಜನವಿಲ್ಲ, ಅಥವಾ ಶ್ರದ್ಧೆ ಭಕ್ತಿಯಿಂದ ಒಪ್ಪಿಕೊಂಡು ಬಿಟ್ಟರೂ ಏನೂ ಪ್ರಯೋಜನವಿಲ್ಲ. ಅದು ಬರೀ ಬುದ್ಧಿಗೆ ಸಿಕ್ಕುವ ಆನಂದ, ಅಥವಾ ಬುದ್ಧಿಯ ವಿನೋದ ವಿಲಾಸ, ಅಥವಾ ಭಕ್ತಿಯಿಂದ ಸಿಕ್ಕುವ ಆನಂದ ಅಥವಾ ವಿನೋದ. ಇದರಿಂದೇನೂ ಪ್ರಯೋಜನವಿಲ್ಲ. ಆದರೆ ತನ್ನ ಅನುಭವದ ಮುಖಾಂತರ ನಿಜವಾಗಿ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಎಷ್ಟು ದೊಡ್ಡ ವ್ಯತ್ಯಾಸ, ಬಹಳ ದೊಡ್ಡ ವ್ಯತ್ಯಾಸವಾಗುತ್ತದೆ. ನೀವು ಇದನ್ನೇ ಮಾಡಲು ಶುರು ಮಾಡಿದ್ದೀರಿ. ಇದು ಬರೀ ಸಣ್ಣ ಹೆಜ್ಜೆಯೊಂದು ಮಾತ್ರ, ಮಾರ್ಗ ಬಹಳ ಉದ್ದವಿದೆ. ಈ ಭೌತ ದೇಹ ಎಂದರೆ ಏನು? ಈ ಮನಸ್ಸು ಎಂದರೆ ಏನು? ಇವುಗಳ ಮಧ್ಯೆ ಬಹಳ ಆಳದಲ್ಲಿ ಏನು ಸಂಪರ್ಕ ನಡೆಯುತ್ತಿದೆ ಎಂದು ತಿಳಿಯಲು ಬಹಳ ಆಳವಾದ ಶೋಧನೆ ಮಾಡಬೇಕಾಗುತ್ತದೆ. ಮತ್ತು ಇದನ್ನು ಮಾಡಿದ್ದರಿಂದಲೇ ಆತನಿಗೆ ಜ್ಞಾನೋದಯವಾಯಿತು. ತೀಕ್ಷ್ಣ ಮನಸ್ಸಿನಿಂದ ವಿಭಜಿಸುತ್ತಾ, ಕತ್ತರಿಸುತ್ತಾ, ಬೇರೆ ಬೇರೆ ಮಾಡುತ್ತಾ, ಕರಗಿಸುತ್ತಾ ಆತ ಶರೀರಕ್ಕೆ ಸಂಬಂಧಿಸಿದ ಪರಮಸತ್ಯವನ್ನು ತಲುಪಿದ. ಮನಸ್ಸಿಗೆ ಸಂಬಂಧಿಸಿದ ಪರಮಸತ್ಯವನ್ನು ಕಂಡುಕೊಂಡು ಮನಸ್ಸಿನ ವ್ಯಾಪಾರಗಳ, ಮನಸ್ಸಿನ ಧರ್ಮಗಳ 7 ಬೀಳುವಿಕೆಯನ್ನು ಅರಿತುಕೊಂಡ. ಹಾಗಾಗಿ ಇವನ್ನೆಲ್ಲ ದಾಟಿ ದೇಹ ಮತ್ತು ಮನಸ್ಸಿನ ಆಚೆಯ ಒಂದು ವಿಶೇಷ ಅನುಭವವನ್ನು ಪಡೆದ. ಈ ಮಣ್ಣಿನ ದೇಹ ಎಂದರೆ ಏನು? ವಿಭಜಿಸುತ್ತಾ, ಬೇರೆ ಬೇರೆ ಮಾಡುತ್ತಾ ಮಾಡುತ್ತಾ ಇಡೀ ಶರೀರವು ನಿರ್ಮಾಣಗೊಂಡಿರುವ ಅತಿ ಸಣ್ಣ ಪರಮಾಣು ಕಣಗಳವರೆಗೆ ತಲುಪಿದ. ಇದನ್ನು ಅವನು ಕಲಾಪ ಎಂದು ಕರೆದ. ಕಲಾಪ ಎಂದರೆ ಒಂದು ಮೂಲ ಕಣ, ಒಂದು ವಸ್ತುವಿನ ಮೂಲ ಕಣ, ಅತ್ಯಂತ ಕಿರಿದಾದ ಮೂಲ ಕಣ. ಇದನ್ನು ಇನ್ನೂ ಬೇರ್ಪಡಿಸಲು ಆಗುವುದಿಲ್ಲ. ಅದನ್ನು ಅವನು ಅಟ್ಟಕಲಾಪ ಎಂದು ಕರೆದ. ಅಟ್ಟ ಎಂದರೆ 8. 8 ವಸ್ತುಗಳು ಸೇರಿ ಈ ಮೂಲ ಕಣ ಆಗಿದೆ. ಮತ್ತು ಈ 8 ವಸ್ತುಗಳನ್ನು ಬೇರೆ ಬೇರೆ ಮಾಡಲು ಆಗುವುದಿಲ್ಲ. ಅವು ಯಾವಾಗಲೂ ಒಂದಾಗಿಯೇ ಇರುತ್ತವೆ. 4 ಮೂಲಭೂತಗಳು ಇವೆ: ಭೂಮಿ, ನೀರು, ಬೆಂಕಿ ಮತ್ತು ಗಾಳಿ. 4ಕ್ಕೂ ಬೇರೆ ಬೇರೆ ಗುಣಸ್ವಭಾವಗಳಿವೆ. ಇವು ಸೇರಿ 8 ಆಗುತ್ತವೆ. ಇವುಗಳ ಗುಣ ಹೆಚ್ಚು ಮುಖ್ಯ, ಮತ್ತು ಅವುಗಳನ್ನು ಅನುಭವಕ್ಕೆ ತಂದುಕೊಳ್ಳಬಹುದು. ಒಬ್ಬರು ಆ ಮಟ್ಟವನ್ನು ತಲುಪಿದಾಗ ಮನಸ್ಸನ್ನು, ಅದರ ನಿಜ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಇದು ಮನಸ್ತತ್ವದ ಬಗೆಗಿನ ಪರಿಪೂರ್ಣ ಸತ್ಯವಾಗಿದೆ. ಇದು ಮನಸ್ಸು ದೇಹಗಳ ಚಮತ್ಕಾರವನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಯಿತು. ಬಹಳ ವೇಗವಾಗಿ ಎಲ್ಲ ಕಿರು ಅಲೆಗಳು ಸಣ್ಣ ಸಣ್ಣ ಅಲೆಗಳು ಬಹಳ ಬೇಗ ಬೇಗ ಏಳುತ್ತವೆ, ನಶಿಸುತ್ತವೆ, ಏಳುತ್ತವೆ, ನಷ್ಟವಾಗುತ್ತವೆ. ಅವನು ಹೇಳಿದ, ನಾನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಅಥವಾ ಒಮ್ಮೆ ಕಣ್ಣು ಮಿಟುಕಿಸುವಷ್ಟರಲ್ಲಿ ಈ ಚಿಕ್ಕ ಚಿಕ್ಕ ಪರಮಾಣುಗಳು ಅನೇಕ ಶತಕೋಟಿ ಬಾರಿ ಏಳುತ್ತವೆ, ಮಾಯವಾಗುತ್ತವೆ, ತೋರುತ್ತವೆ, ಮರೆಯಾಗುತ್ತವೆ. ಒಬ್ಬ ಪಾಶ್ಚಿಮಾತ್ಯ ವಿಜ್ಞಾನಿಯು ಇದೇ ತೀರ್ಮಾನಕ್ಕೆ ಬಂದಿದ್ದಾನೆ. ಬರ್ಕಲಿ ವಿಶ್ವವಿದ್ಯಾಲಯದ ಒಬ್ಬ ಪ್ರೊಫೆಸರ್ ಅಣುವು ಹೇಗೆ ಕೆಲಸ ಮಾಡುತ್ತದೆಂದು ಅಧ್ಯಯನ ಮಾಡುತ್ತಿದ್ದ. 100 ವರ್ಷಗಳ ಹಿಂದೆಯೇ ಪಶ್ಚಿಮದ ವಿಜ್ಞಾನಿಗಳು ಈ ಜಡಪ್ರಪಂಚದಲ್ಲಿ ಘನತೆಯೇ ಇಲ್ಲವೆಂದು ಸ್ಪಷ್ಟವಾಗಿ ತಿಳಿದರು. ಎಲ್ಲವೂ ಕೇವಲ ಅಲೆಗಳು, ಸಣ್ಣ ಸಣ್ಣ ಅಲೆಗಳು, ಕಿರುತೆರೆಗಳು. ಈ ಪ್ರೊಫೆಸರ್, ಈ ಅತಿ ಸಣ್ಣ ಪರಮಾಣು 1 ಸೆಕೆಂಡಿನಲ್ಲಿ ಎಷ್ಟು ಬಾರಿ ಹುಟ್ಟಿ ಸಾಯುತ್ತದೆ, ತೋರಿ ಮರೆಯಾಗುತ್ತದೆ, ಉದಿಸಿ ವ್ಯಯವಾಗುತ್ತದೆ ಎಂದು ತಿಳಿಯಲು ಬಹಳ ಕುತೂಹಲಿಯಾಗಿದ್ದ. ಇದನ್ನು ಕಂಡುಹಿಡಿಯಲು ಆತ ಒಂದು ಉಪಕರಣವನ್ನು ಕಂಡುಹಿಡಿದ. ಅದರ ಹೆಸರನ್ನು ಗುಳ್ಳೆಗಳ ಗೂಡು ಎಂದು ಸರಿಯಾಗಿಯೇ ಇಟ್ಟ. ಒಂದು ಗುಳ್ಳೆಯಂತೆ ಕಣವು ಹುಟ್ಟುತ್ತದೆ, ಸಾಯುತ್ತದೆ, ಉದಿಸುತ್ತದೆ, ವ್ಯಯವಾಗುತ್ತದೆ. ಈ ಗುಳ್ಳೆಯ ಗೂಡಿನ ಸಹಾಯದಿಂದ ಆತ 1 ಸೆಕೆಂಡಿಗೆ ಈ ಸಣ್ಣ ಪರಮಾಣು ಕಣ 1 ಮುಂದೆ 22 ಸೊನ್ನೆಗಳನ್ನು ಬರೆಯುವಷ್ಟು ಬಾರಿ ಎದ್ದು ಬಿದ್ದು ಹೋಗುತ್ತದೆಂದು ಕಂಡುಹಿಡಿದ ಮತ್ತು ಅದನ್ನು ಘೋಷಣೆ ಮಾಡಿದ. 1 ಮುಂದೆ 22 ಸೊನ್ನೆಗಳು. ಮತ್ತು ಇಲ್ಲಿ ಪೂರ್ವದೇಶದಲ್ಲಿ ಇನ್ನೊಬ್ಬ ವಿಜ್ಞಾನಿ ಹೇಳಿದ, ನಾನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಅಥವಾ ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಎಷ್ಟೋ ಶತಸಹಸ್ರ ಬಾರಿ ಅದು ಎದ್ದು ಬಿದ್ದು ಹೋಗುತ್ತದೆ, ತೋರಿ ಮರೆಯಾಗುತ್ತದೆ. ಅವರಿಬ್ಬರೂ ಒಂದೇ ತೀರ್ಮಾನಕ್ಕೆ ಬಂದರು. ಆದರೂ ಎಷ್ಟು ದೊಡ್ಡ ವ್ಯತ್ಯಾಸ, ಎಷ್ಟು ದೊಡ್ಡ ವ್ಯತ್ಯಾಸ. ಅಮೆರಿಕಾದ ಬರ್ಕಲಿಯಿಂದ ಕೆಲವು ವಿದ್ಯಾರ್ಥಿಗಳು ಭಾರತಕ್ಕೆ ಬಂದು ಈ ಶಿಬಿರಗಳಲ್ಲಿ ಭಾಗವಹಿಸಿದರು. ಅವರಿಗೆ ಈ ಪ್ರೊಫೆಸರ್ ಬಗ್ಗೆ ಗೊತ್ತಾಯಿತು. ಆತ ಬಹಳ ಹೆಸರುವಾಸಿಯಾಗಿದ್ದ. ಇತ್ತೀಚೆಗಷ್ಟೇ ಆತ ದೇಹ ಬಿಟ್ಟ. ಆತನಿಗೆ ನೊಬೆಲ್ ಪಾರಿತೋಷಕ ಸಿಕ್ಕಿತ್ತು. ನೊಬೆಲ್ ಪಾರಿತೋಷಕ ಎಲ್ಲರಿಗೂ ಸಿಕ್ಕಿಬಿಡುವಂಥದ್ದಲ್ಲ. ಆತ ನಿಜವಾಗಿ ಹಿಂದೆ ಯಾರೂ ಮಾಡದ ಹೊಸ ಆವಿಷ್ಕಾರವನ್ನು ಮಾಡಿದರಷ್ಟೇ ಇಂಥ ಪಾರಿತೋಷಕ ಬರುತ್ತದೆ. ಕುತೂಹಲದಿಂದ ಕೆಲವು ವಿದ್ಯಾರ್ಥಿಗಳು ಈ ಪ್ರೊಫೆಸರನ್ನು ಭೇಟಿಯಾಗಲು ಹೋದರು. ಒಬ್ಬ ಸಮ್ಯಕ್ ಸಂಬುದ್ಧ ಕಂಡುಕೊಂಡ ಸತ್ಯವನ್ನು ಈತನೂ ಕಂಡುಕೊಂಡಿದ್ದ. ಆತನು ಬಹಳ ಉದ್ವೇಗದಿಂದ ಕೂಡಿದ ದುಃಖದ ಮುದ್ದೆಯಾಗಿದ್ದ. ಆತ ತನ್ನ ದುಃಖದಿಂದ ಬಿಡುಗಡೆ ಹೊಂದಿಲ್ಲಬೇಕೆ? ಆತ ತನ್ನ ತಳಮಳಗಳಿಂದ ಹೊರಬಂದಿರಲಿಲ್ಲಬೇಕೆ? ಕಾರಣ, ಅವನಲ್ಲಿ ಭಾವನಾಮಯ ಪ್ರಜ್ಞೆ ಇರಲಿಲ್ಲ. ಆತ ತಾನು ಕಂಡುಹಿಡಿದ ಸಲಕರಣೆಯ ಸಾಧನದ ಸಹಾಯದಿಂದ, ಈ ಗುಳ್ಳೆಯ ಗೂಡಿನ ಸಹಾಯದಿಂದ ಈ ತೀರ್ಮಾನಕ್ಕೆ ಬಂದಿದ್ದ. ಈ ಗುಳ್ಳೆಯ ಗೂಡಿನ ಮೇಲೆ ಅವನಿಗೆ ಅಪಾರ ಶ್ರದ್ಧೆ, ನಂಬಿಕೆ. ತನ್ನ ಬುದ್ಧಿಯ ಮೇಲೆ ಅವನಿಗೆ ಬಹಳ ಶ್ರದ್ಧೆ. ಇದು ಹೀಗೆ ಎಂದು ನಿಷ್ಕರ್ಷೆಗೆ ಬಂದಿದ್ದ. ಆದರೆ ಈ ಇನ್ನೊಬ್ಬ ವ್ಯಕ್ತಿ ದುಃಖದಿಂದ ಪೂರ್ಣ ಮುಕ್ತನಾದ ವ್ಯಕ್ತಿ. ಯಾವ ವೈಜ್ಞಾನಿಕ ಉಪಕರಣವನ್ನಾಗಲಿ ಸಾಧನವನ್ನಾಗಲಿ ಬಳಸಲೇ ಇಲ್ಲ. ತನ್ನ ನೇರ ಅನುಭವದಿಂದ ಇದನ್ನು ಕಂಡುಕೊಂಡ. ಇದು ಭೂಮಿ ಆಕಾಶದ ವ್ಯತ್ಯಾಸ ಮಾಡಿತು. ನಾವು ಮನಸ್ಸಿನ ಒಳಹೊಕ್ಕು, ನಮ್ಮೊಳಗೆ ದೇಹ ಮತ್ತು ಮನಸ್ಸಿನ ಸಂಪರ್ಕದಿಂದ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳುವ ಕೆಲಸ ಕೇವಲ ಕುತೂಹಲ ತಣಿಸಿಕೊಳ್ಳುವುದಕ್ಕಲ್ಲ, ನಮ್ಮೊಳಗಿನ ಜಿಜ್ಞಾಸೆಯ ದಾಹವನ್ನು ತಣಿಸಿಕೊಳ್ಳಲೂ ಅಲ್ಲ. ಅದರ ಉದ್ದೇಶ ನಮ್ಮನ್ನು ನಾವು ಅಜ್ಞಾನದಿಂದ ಬಿಡಿಸಿಕೊಳ್ಳುವುದಕ್ಕಾಗಿ. ಹೇಗೆ ಈ ಅಜ್ಞಾನದಿಂದಾಗಿ ಮಲಿನತೆಯ ಮೇಲೆ ಮಲಿನತೆಯನ್ನು, ಹೊಲಸಿನ ಮೇಲೆ ಹೊಲಸನ್ನು, ವಿಕಾರಗಳ ಮೇಲೆ ವಿಕಾರಗಳನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತಿದ್ದೇವೆಂದು, ಅದರ ಕಾರಣದಿಂದ ದುಃಖದ ಮಡುವಿನಲ್ಲಿ ಬಿದ್ದಿದ್ದೇವೆಂದು ತಿಳಿಯುವುದಕ್ಕಾಗಿ, ಈ ಅಭ್ಯಾಸದ ಸ್ವಭಾವವನ್ನು ಬದಲಿಸುವುದಕ್ಕಾಗಿ ನಾವು ಒಳಹೊಕ್ಕು ಸತ್ಯದ ಅನುಭವವನ್ನು ಮಾಡಿಕೊಳ್ಳಬೇಕು. ಮೊಟ್ಟಮೊದಲ ಸತ್ಯ ನಮ್ಮ ಅನುಭವಕ್ಕೆ ಬರುವುದೆಂದರೆ ಬದಲಾವಣೆ. ಪ್ರತಿಕ್ಷಣ ಒಂದು ಬದಲಾವಣೆಯಾಗುತ್ತಿದೆ. ಇಡೀ ದೇಹ ಮನಸ್ಸಿನ ವಿದ್ಯಮಾನಗಳು ಸದಾ ಬದಲಾಗುತ್ತಿವೆ, ಬದಲಾಗುತ್ತಿವೆ, ಬದಲಾಗುತ್ತಿವೆ. ಇದನ್ನು ನಾವು ಸ್ವಂತ ಅನುಭವದಿಂದ ತಿಳಿದುಕೊಳ್ಳುತ್ತೇವೆ. ಎಲ್ಲ ವಸ್ತುಗಳೂ ಬದಲಾಗುತ್ತಿವೆ, ಬದಲಾಗುತ್ತಿವೆ. ನೀವು ಭಾಗ ಮಾಡುತ್ತಾ ಮಾಡುತ್ತಾ, ತುಂಡು ಮಾಡುತ್ತಾ ಮಾಡುತ್ತಾ, ಪುಡಿ ಮಾಡುತ್ತಾ ಮಾಡುತ್ತಾ, ಕರಗಿಸುತ್ತಾ ಕರಗಿಸುತ್ತಾ, ಈ ಜಡ ದೇಹ ಮತ್ತು ಮನಸ್ಸುಗಳಲ್ಲಿ ಇದು ಇದರ ಗಟ್ಟಿತಿರುಳು, ಇದು ಶಾಶ್ವತವಾದದ್ದು ಎಂದು ಹೇಳುವಂಥದ್ದು ಏನೂ ಇಲ್ಲವೆಂದು ಕಂಡುಕೊಳ್ಳುತ್ತೀರಿ. ಇರು, ಇದರಲ್ಲಿ ಏನಾದರೂ ಗಟ್ಟಿತಿರುಳು ಇದ್ದು ಅದರ ಅನುಭವವಾಗುತ್ತದೋ ನೋಡುತ್ತೇನೆ ಎಂದು ಪರಿಶೋಧಿಸುತ್ತೀರಿ. ಇದನ್ನೇ ಭಾವನಾಮಯ ಪ್ರಜ್ಞೆ ಮಾಡುತ್ತಿದೆ. ಅನಿಚ್ಚ, ಅನಿತ್ಯ, ಬದಲಾವಣೆ ಈಗ ಅನುಭವಗಮ್ಯವಾಗುತ್ತದೆ, ಅನುಭವಕ್ಕೆ ನಿಲುಕುತ್ತದೆ. ಈ ಬದಲಾವಣೆಯ ಸತ್ಯ ಕೇವಲ ಬುದ್ಧಿಯ ಮಟ್ಟದಿಂದ ಒಪ್ಪಿಕೊಂಡದ್ದಲ್ಲ, ಕೇವಲ ಶ್ರದ್ಧೆಯಿಂದ ಒಪ್ಪಿಕೊಂಡದ್ದೂ ಅಲ್ಲ, ವಸ್ತುಸ್ಥಿತಿಯ ಆಧಾರದ ಮೇಲೆ ಒಪ್ಪಿಕೊಂಡದ್ದು. ಬದಲಾಗುತ್ತಿದೆ, ಬದಲಾಗುತ್ತಿದೆ, ಬದಲಾಗುತ್ತಿದೆ. ಆರಂಭ ಮಾಡಿದಾಗ ಬಹಳ ಗಟ್ಟಿಯಾದ, ಒತ್ತೊತ್ತಾದ, ಕಣ್ಣಿಗೆ ಕಾಣುವ ಸತ್ಯವನ್ನು ನೋಡುತ್ತೇವೆ. ಈ ಶರೀರ ಎಷ್ಟು ಗಟ್ಟಿ, ಮೂಳೆ ಚರ್ಮಗಳಿಂದ ಆದದ್ದು ಇತ್ಯಾದಿ. ಶರೀರದಲ್ಲಿ ಮೇಲೆ ಕಾಣಿಸಿಕೊಳ್ಳುವ ಸಂವೇದನೆಗಳು ಗಟ್ಟಿ, ಒತ್ತೊತ್ತು, ಒತ್ತಡ, ಭಾರ, ಮರಗಟ್ಟುವುದು, ಬಿಸಿ, ನೋವು, ಇವೆಲ್ಲ ಗಟ್ಟಿಗಟ್ಟಿಯಾಗಿ ಒತ್ತೊತ್ತಾಗಿರುತ್ತವೆ. ಮೂಗಿನ ಅಡಿಯಲ್ಲಿ ಗಮನಿಸಲು ಶುರು ಮಾಡಿದ ಹಾಗೆ ಇಡೀ ಶರೀರದಲ್ಲಿ ಗಮನಿಸಲು ಆರಂಭಿಸುತ್ತೇವೆ. ನೀವು ಪ್ರತಿಕ್ರಿಯೆ ಇಲ್ಲದೆ, ಯಾವ ಪ್ರತಿಕ್ರಿಯೆ ಇಲ್ಲದೆ ಕೇವಲ ಗಮನಿಸಲು ಪ್ರಯತ್ನ ಮಾಡುತ್ತೀರಿ ಎಂದರೆ ಯಾವಾಗಲೂ ಪ್ರತಿಕ್ರಿಯೆ ಮಾಡದೆ ಗಮನಿಸುವುದು ಸಾಧ್ಯವಾಗುತ್ತದೆ ಎಂದಲ್ಲ, ಅದಕ್ಕೆ ಸಮಯ ಬೇಕು. ಆದರೆ ಹೀಗೆ ಮಾಡಲು ಆರಂಭಿಸಬೇಕು. ಕೆಲವು ಕ್ಷಣಗಳು ನೀವು ಪ್ರತಿಕ್ರಿಯೆ ಮಾಡದೆ ಸತ್ಯವನ್ನು ಗಮನಿಸುವುದೂ ಇರುತ್ತದೆ, ಮತ್ತು ಹೀಗೆ ಪ್ರತಿಕ್ರಿಯೆ ಇಲ್ಲದೆ ಗಮನಿಸುವಾಗ ನಿಮ್ಮ ಮನಸ್ಸು ಚುರುಕಾಗುತ್ತಾ ಹೋಗುತ್ತದೆ. ಹೀಗೆ ಮನಸ್ಸು ಚೂಪಾಗುತ್ತಾ ಚುರುಕಾಗುತ್ತಾ ಹೋದಾಗ ಅದು ಸೂಕ್ಷ್ಮವಾದ ನವಿರಾದ ಸತ್ಯಗಳನ್ನು ಅನುಭವಕ್ಕೆ ತಂದುಕೊಳ್ಳತೊಡಗುತ್ತದೆ. ನೀವು ಗಟ್ಟಿಯಾದದ್ದನ್ನು ಚುಚ್ಚುತ್ತಾ ಒಳಹೋಗುತ್ತಾ, ಒತ್ತೊತ್ತಾದದ್ದನ್ನು ಭೇದಿಸುತ್ತಾ ಒಳಹೋಗುತ್ತಾ, ದಟ್ಟವಾದದ್ದನ್ನು ಚುಚ್ಚುತ್ತಾ ಒಳನುಸುಳುತ್ತಾ, ಸೂಕ್ಷ್ಮವಾದ ಅತಿಸೂಕ್ಷ್ಮವಾದ ನವಿರಾದ ಇನ್ನೂ ನವಿರಾದ ಸತ್ಯವನ್ನು ಅನುಭವಕ್ಕೆ ತಂದುಕೊಳ್ಳತೊಡಗುತ್ತೀರಿ. ಆಗ ಇಡೀ ಶರೀರವು ಮತ್ತು ಮನಸ್ಸು ಕೇವಲ ಕಂಪನಗಳು, ಕಂಪನಗಳು. ಹುಟ್ಟುತ್ತಿವೆ, ಸಾಯುತ್ತಿವೆ, ಹುಟ್ಟುತ್ತಿವೆ, ಸಾಯುತ್ತಿವೆ. ಗುಳ್ಳೆಗಳು ಏಳುತ್ತಿವೆ, ಬೀಳುತ್ತಿವೆ. ಕಿರು ಅಲೆಗಳು ಏಳುತ್ತಿವೆ, ಮುಳುಗುತ್ತಿವೆ, ಏಳುತ್ತಿವೆ, ಮುಳುಗುತ್ತಿವೆ. ಇಷ್ಟಲ್ಲದೆ ಮತ್ತೇನೂ ಅಲ್ಲ ಎಂಬ ಸತ್ಯವನ್ನು ಅನುಭವದ ಮುಖಾಂತರ ತಿಳಿಯುತ್ತೀರಿ. ಈ ಶರೀರ ಒಂದು ನಿರಂತರ ಪ್ರವಾಹದಂತೆ, ನಿರಂತರ ಹೊನಲಿನಂತೆ. ಆಗ ನಿಮಗೆ ಇದರ ಅಶಾಶ್ವತತೆಯ ಸತ್ಯ ಅನುಭವಕ್ಕೆ ಬರುತ್ತದೆ. ಇದು ಕೇವಲ ಬುದ್ಧಿಯ ಲೀಲೆಯಲ್ಲ, ಇದು ಕೇವಲ ಭಾವನೆಯ ಭಕ್ತಿಯ ಆಟವಲ್ಲ, ಇದು ವಾಸ್ತವ ಸತ್ಯದ ಅನುಭವ. ಈ ಶರೀರದ ಮಿತಿಯೊಳಗೆ, ಚೌಕಟ್ಟಿನೊಳಗೆ ಪ್ರತಿ ಕ್ಷಣ ನಿರಂತರ ಪ್ರವಾಹ, ನಿರಂತರ ಹೊನಲು ಹರಿಯುತ್ತಿದೆ. ಇದು ಪರಿವರ್ತನೆಯ, ಬದಲಾವಣೆಯ ಪ್ರವಾಹ ಎನ್ನುವ ಸತ್ಯವನ್ನು ಅನುಭವದಿಂದ ತಿಳಿಯುವುದು. ಬದಲಾಗುತ್ತಿದೆ, ಬದಲಾಗುತ್ತಿದೆ, ಬದಲಾಗುತ್ತಿದೆ. ಈಗ ಹುಚ್ಚು ಹೊರಟು ಹೋಗುತ್ತದೆ. ಎಂಥ ಹುಚ್ಚು ಇದು? ಈ ಶರೀರದ ಬಗೆಗೆ ಇರುವ ಆಸಕ್ತಿ, ಈ ಮನಸ್ಸಿನ ಬಗೆಗೆ ಇರುವ ಅಂಟು, ಇವೆರಡರ ಜೋಡಿಯ ಬಗೆಗೆ ಇರುವ ಅಂಟಿನ ಹುಚ್ಚು ಹೊರಟು ಹೋಗುತ್ತದೆ. ಇಷ್ಟು ಕ್ಷಣಿಕವಾದ, ಇಷ್ಟು ಬದಲಾಗುವ ಇವುಗಳ ಬಗ್ಗೆ ರಾಗ ಬೆಳೆಸಿಕೊಳ್ಳುವುದಾಗಲಿ, ದ್ವೇಷ ಬೆಳೆಸಿಕೊಳ್ಳುವುದಾಗಲಿ ಯಾವ ಘನ ಉದ್ದೇಶಕ್ಕಾಗಿ? ಈ ಸಾಧನೆ ಮಾಡುವುದರಿಂದ ಸಮತೆಯಿಂದ, ಸಮತೋಲನದಿಂದ, ಸಮನೆಲೆಯಿಂದ ಎಲ್ಲವನ್ನೂ ಗಮನಿಸುವುದನ್ನು ಕಲಿಯುತ್ತೇವೆ. ಮೊದಲಿನ ಸ್ವಭಾವದ ಅಭ್ಯಾಸ ಪ್ರತಿಕ್ರಿಯೆ ಮಾಡುವುದೇ ಆಗಿತ್ತು. ಇದೇ ದೇಹ ಮತ್ತು ಮನಸ್ಸುಗಳ ವ್ಯಕ್ತಿತ್ವ. ಇದೋ ಅದೋ ಸಂವೇದನೆಯನ್ನು, ಸುಖಕರವಾದದ್ದೋ ದುಃಖಕರವಾದದ್ದೋ ಸಂವೇದನೆಗಳನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ರಾಗದ ಅಥವಾ ದ್ವೇಷದ, ರಾಗದ ಅಥವಾ ದ್ವೇಷದ ಪ್ರತಿಕ್ರಿಯೆ ಮಾಡುತ್ತದೆ. ನಮ್ಮ ಮನಸ್ಸಿನ ಸಮತೋಲನವನ್ನು ಕಳೆದುಕೊಳ್ಳುತ್ತೇವೆ, ಬಹಳ ಉದ್ವೇಗಗೊಳ್ಳುತ್ತೇವೆ. ಈಗ ವಿವೇಕದ ಮೊದಲ ಅಂಶ, ಅನಿಚ್ಚ ಎಂಬುದು ಅನುಭವದ ಮುಖಾಂತರ ಸ್ಪಷ್ಟವಾಗುತ್ತಾ ಹೋಗುತ್ತದೆ. ವಿವೇಕದ ಈ ಅಂಶ, ಅನಿಚ್ಚ, 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 ಎಲ್ಲವೂ ಬದಲಾಗುತ್ತಿದೆ, ಬದಲಾಗುತ್ತಿದೆ. ಈಗ ಇನ್ನೊಂದು ವಿವೇಕದ ಅಂಶ ತಲೆಯೆತ್ತುತ್ತದೆ, ದುಃಖ. ಇದು ದುಃಖ. ನಿಮ್ಮ ಬಗೆಗಿನ ಸತ್ಯವನ್ನು ಅರಿಯುವ ಅಭ್ಯಾಸವನ್ನು ಆರಂಭಿಸಿದಾಗ ನಿಮಗೆ ಗಟ್ಟಿಯಾದ, ಒತ್ತೊತ್ತಾದ ಸತ್ಯಗಳು ಎದುರಾಗುತ್ತವೆ. ಕೆಲವು ಸಂವೇದನೆಗಳು ಬಹಳ ಹಿಂಸೆ ಕೊಡುತ್ತವೆ. ಭಾರ, ಮರಗುಟ್ಟುವುದು, ಒತ್ತಡ, ಬಿಗಿತ ಇತ್ಯಾದಿ ಕಂಡ ಹಾಗೆ ಇದು ದುಃಖವೇ. ಆದ್ದರಿಂದ ದುಃಖಕರ, ನಿಮಗಿದು ಇಷ್ಟವಾಗುವುದಿಲ್ಲ. ಇವನ್ನು ತಳ್ಳಲು ಪ್ರಯತ್ನಿಸುತ್ತೀರಿ, ಆದರೆ ಇದು ಅಲ್ಲೇ ಇದೆ. ಆದರೆ ನಿಮಗೆ ಅದು ಎಷ್ಟೇ ಕಷ್ಟ ಕೊಡುತ್ತಿರಲಿ, ಅದನ್ನು ಕೇವಲ ಗಮನಿಸಿ ಎಂದು ಕಲಿಸಲಾಗುತ್ತಿದೆ. ಅದೆಷ್ಟೇ ಹಿಂಸೆ ಇರಲಿ, ಕೇವಲ ನೋಡಿ, ಕೇವಲ ನೋಡಿ. ಕೆಲವು ಸಲ ಏಳನೆಯ ದಿನ, ಎಂಟನೆಯ ದಿನ, ಒಂಬತ್ತನೆಯ ದಿನ ಅಥವಾ ಹತ್ತನೆಯ ದಿನ ಅಥವಾ ಎರಡು ಅಥವಾ ಮೂರು ಶಿಬಿರಗಳಲ್ಲಿ ವಿದ್ಯಾರ್ಥಿಗಳು ಎಲ್ಲ ಘನತೆಯು, ಗಟ್ಟಿತನವು ಕರಗಿ ಹೋಗಿ ಬಹಳ ಸೂಕ್ಷ್ಮ ತರಂಗಗಳು ಶರೀರದಾದ್ಯಂತ ಹರಿಯುವ ಅನುಭವವನ್ನು ಪಡೆಯುವ ಘಟ್ಟ ಮುಟ್ಟುತ್ತಾರೆ. ಶರೀರದಾದ್ಯಂತ ಶಕ್ತಿ ಸಂಚಾರವಾದಂತೆ ಎನಿಸುತ್ತದೆ. ಈ ಅನುಭವ ಬಹಳ ಆನಂದದಾಯಕವಾಗಿರುತ್ತದೆ, ಬಹಳ ಹಿತಕರವಾಗಿರುತ್ತದೆ. ಏಯ್, ಅದ್ಭುತ! ಇದೇ ಪರಮಾನಂದ, ಇದೇ ಬ್ರಹ್ಮಾನಂದ. ಇದನ್ನೇ ನಾನು ಹುಡುಕುತ್ತಿದ್ದುದು. ನಾನು ಈಗ ನನ್ನ ಗುರಿ ತಲುಪಿದ್ದೇನೆ ಎಂದು ನೀವು ಇದರ ಜೊತೆ ಎಂಥ ತಾದಾತ್ಮ್ಯ ಬೆಳೆಸಿಕೊಂಡು ಬಿಡುತ್ತೀರಿ. ಏಯ್, ನನಗೆ ಸಿಕ್ಕಿತು, ಈಗ ನನಗೆ ಸಿಕ್ಕಿತು. ಇದು ಸಹ ಬದಲಾಗುತ್ತಿದೆ, ಬದಲಾಗುತ್ತಿದೆ. ಇದು ಅಷ್ಟೇ ಅಶಾಶ್ವತ ಎಂದು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಬೆಳಿಗ್ಗೆ ನಿಮಗೆ ಶರೀರದಲ್ಲೆಲ್ಲ ಶಕ್ತಿ ಸಂಚಾರದ ಅನುಭವವಾಯಿತು. ಮಧ್ಯಾಹ್ನದ ಹೊತ್ತಿಗೆ ಅದು ಬದಲಾಗಬಹುದು. ಮತ್ತೆ ನಿಮಗೆ ನೋವಿನ, ಭಾರದ, ಮರಗಟ್ಟುವ ಅನುಭವ ಆಗಬಹುದು. ಆಗ ನೀವು ನಿಮ್ಮ ಆಚಾರ್ಯರ ಅಥವಾ ಸಹಾಯಕ ಆಚಾರ್ಯರ ಬಳಿ ಬರುತ್ತೀರಿ. ಮತ್ತೆ, ಓ, ನನ್ನ ಬೆಳಿಗ್ಗಿನ ಸಾಧನೆ ಅದ್ಭುತವಾಗಿತ್ತು, ಆದರೆ ಈಗ ಅದು ಬಹಳ ಹಿಂಸೆಯಾಗಿದೆ ಎನ್ನುತ್ತೀರಿ. ನೀವು ದುಃಖಿಗಳಾದಿರಿ, ಕಾರಣ ಅಷ್ಟು ಅಶಾಶ್ವತವಾದ ವಸ್ತುವಿನ ಮೇಲೆ ಆಸಕ್ತಿ ಬೆಳೆಸಿಕೊಂಡಿದ್ದು ಈಗ ಸ್ಪಷ್ಟವಾಗಿ ತಿಳಿಯುತ್ತದೆ. ಕೇವಲ ಅಹಿತಕರ ದುಃಖದ ಸಂವೇದನೆಗಳು ಮಾತ್ರ ದುಃಖ ಕೊಡುವುದಿಲ್ಲ, ಹಿತಕರ ಸಂವೇದನೆಗಳೂ ದುಃಖಕ್ಕೆ ಕಾರಣವಾಗುತ್ತವೆ. ಏಕೆಂದರೆ ಅವುಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳುವ ಸ್ವಭಾವ ನಮ್ಮದು. ಆಸಕ್ತಿ ಎಂಬುದು ದುಃಖದ ಇನ್ನೊಂದು ಹೆಸರು. ನೀವು ಖಂಡಿತ ದುಃಖಿಗಳಾಗುತ್ತೀರಿ, ಕಾರಣ ನೀವು ಅಂಟು ಬೆಳೆಸಿಕೊಂಡಿದ್ದು ಏನೇ ಇರಲಿ ಅದು ಅನಿತ್ಯ ಸ್ವರೂಪದ್ದು, ಅದು ಅಶಾಶ್ವತವಾದದ್ದು, ಈಗಲೋ ಆಗಲೋ ಬದಲಾಗುವಂಥದ್ದು. ದುಃಖ, ನೋವು ಇತ್ಯಾದಿಗಳ ದುಃಖ ಮಾತ್ರ ದುಃಖ ಅಲ್ಲ. ಶರೀರದ ಮೇಲೆ ಕಾಣುವ ಸುಖದ ಸಂವೇದನೆ ಕೂಡ ದುಃಖದಲ್ಲಿ ಪರ್ಯವಸಾನವಾಗುತ್ತದೆ, ಕೊನೆಗೊಳ್ಳುತ್ತದೆ. ಇದು ಅತಿ ಸ್ಪಷ್ಟವಾಗುತ್ತದೆ. ವಿವೇಕದ ಮೂರನೆಯ ಅಂಶ ತಲೆ ಎತ್ತುತ್ತದೆ, ಅದು ಬಹಳ ಸ್ಪಷ್ಟವಾಗುತ್ತದೆ. ಅನತ್ತ, ನಾನು ಇಲ್ಲ, ನನ್ನದು ಇಲ್ಲ, ನನ್ನೊಳಗೆ ನಾನು ಎಂಬುದಿದೆ ಎಂದು ತೋರುತ್ತದೆ. ಆದರೆ ನೀವು ಮುಂದೆ ಮುಂದೆ ಹೋದಂತೆ ಬುದ್ಧಿಯ ಮಟ್ಟದಲ್ಲಲ್ಲ, ಅನುಭವದ ಮಟ್ಟದಲ್ಲಿ ಈ ನಾನು ಎಂಬುದೇನು ಎಂದು ಬಹಳ ಸ್ಪಷ್ಟವಾಗುತ್ತದೆ. ಜಡದೇಹದೊಳಗೆಲ್ಲ ಈ ಮನಸ್ಸಿನ ಪೂರ್ತಿ ಕ್ಷೇತ್ರದಲ್ಲೆಲ್ಲ ಮತ್ತು ಇವೆರಡರ ಜೋಡಿ ವಿದ್ಯಮಾನಗಳಲ್ಲೂ ಪರಿಶೋಧನೆ ನಡೆಸುತ್ತೀರಿ. ನೀವು ಕೇವಲ ಕಿರು ಅಲೆ ಅಲೆಗಳು, ಗುಳ್ಳೆ ಗುಳ್ಳೆಗಳು ಏಳುತ್ತಿವೆ ಬೀಳುತ್ತಿವೆ ಇಷ್ಟನ್ನು ಹೊರತು ಇನ್ನೇನನ್ನೂ ನೋಡಲಾರಿರಿ. ಈಗ ಯಾವ ಗುಳ್ಳೆ ನಾನು? ಈ ಗುಳ್ಳೆ ನಾನೇ, ಅದು ಈಗ ಹೊರಟು ಹೋಯಿತು. ಯಾವ ಕಿರು ಅಲೆ ನಾನು? ಅದೂ ಹೊರಟು ಹೋಯಿತು. ಅಂದರೆ ನಾನು ಹೊರಟು ಹೋದೆನೇನು? ಓ, ವ್ಯವಹಾರಕ್ಕೆ ಬೇಕೆಂದು ನಾವು ಈ ಶಬ್ದಗಳನ್ನು ಉಪಯೋಗಿಸುತ್ತೇವೆ. ನಾನು, ನನ್ನದು, ನೀನು, ನಿಜವಾಗಿ ನಾನು ಎಂಬುದೇ ಇಲ್ಲ. ನಾವು ಈ ಶಬ್ದಗಳನ್ನು ಬಳಸಬೇಕಾಗುತ್ತದೆ. ಇಲ್ಲದಿದ್ದರೆ ಈ ಗುಳ್ಳೆಗಳ ಗುಡ್ಡೆ ಆ ಗುಳ್ಳೆಗಳ ಗುಡ್ಡೆಯೊಂದಿಗೆ ಮಾತನಾಡುತ್ತದೆ ಎಂದು ಹೇಳಲಾಗುತ್ತದೇನು? ಇದು ಸರಿಯಾಗದು. ನಾನು, ನನ್ನದು, ನೀನು, ನಿನ್ನದು, ಅವನು, ಅವಳು ಇತ್ಯಾದಿ ಶಬ್ದಗಳನ್ನು ಬಳಸಬೇಕಾಗುತ್ತದೆ. ಇದು ಮೇಲ್ನೋಟದ ಸತ್ಯ, ಅದು ಹಾಗೆ ಕಾಣಿಸುತ್ತದೆ. ಆದರೆ ಪರಮಾರ್ಥ ಸತ್ಯ, ಕೊಟ್ಟ ಕೊನೆಯ ಸತ್ಯ ಕೇವಲ ಅಲೆ ಅಲೆಗಳು, ಕಂಪನ ಕಂಪನಗಳು, ಗುಳ್ಳೆಗಳು ಅಷ್ಟಲ್ಲದೆ ಬೇರೇನೂ ಅಲ್ಲ. ಹುರುಳಿಲ್ಲದ್ದು ಇದೇ ಅನತ್ತ. ನಿಜವಾಗಿಯೂ ನಾನು ಎಂಬುದಿದ್ದರೆ, ನಿಜವಾಗಿಯೂ ನನ್ನದು ಎಂಬುದಿದ್ದರೆ, ನನ್ನದೆಂಬುದರ ಮೇಲೆ ನನಗೆ ಅಧಿಕಾರ ಇರಬೇಕಿತ್ತು. ನನಗೆ ಯಾವುದರ ಮೇಲೆ ಅಧಿಕಾರವಿದೆ? ಸುಮಾರು 40 ವಯಸ್ಸಿನ ಆಚೀಚೆ ಕನ್ನಡಿಯಲ್ಲಿ ಮುಖ ನೋಡಿಕೊಂಡಾಗ ಕೆಲವು ನೆರೆತ ಕೂದಲುಗಳು ಕಾಣಿಸುತ್ತವೆ. ನಾನು ಮುದುಕನಾಗುತ್ತಿದ್ದೇನೆ. ಓ ಬೇಡ, ಓ ಬೇಡ. ಮತ್ತೆ ಅವನು ಅಂಗಡಿಗೆ ಓಡುತ್ತಾನೆ, ಕೂದಲಿನ ಕೃತಕ ಬಣ್ಣ ತಂದು ಹಚ್ಚುತ್ತಾನೆ. ನಾನು ಯುವಕನಾಗಿದ್ದೇನೆ, ನಾನು ಇನ್ನು ಯುವಕನಾಗಿಯೇ ಇದ್ದೇನೆ. ಬೇರೆಯವರಿಗೆ ಮೋಸ ಮಾಡಲು ಹವಣಿಸುತ್ತಾನೆ. ನಮ್ಮನ್ನೇ ಮೋಸದಲ್ಲಿಟ್ಟುಕೊಳ್ಳಲು ಪ್ರಯತ್ನ ಮಾಡುತ್ತೇವೆ. ಆದರೆ ಈ ಪ್ರಕೃತಿಯನ್ನು ವಂಚಿಸುವುದು ಹೇಗೆ? ಈ ವೃತ್ತಕ್ಕೆ, ಧರ್ಮಕ್ಕೆ ಪ್ರತಿಯೊಬ್ಬರೂ ಮುಪ್ಪಾಗುತ್ತಾರೆ, ಜರ್ಝರಿತರಾಗುತ್ತಾರೆ, ಜರ್ಝರಿತರಾಗುತ್ತಾರೆ, ಸಾಯುತ್ತಿದ್ದಾರೆ, ಸಾಯುತ್ತಿದ್ದಾರೆ, ಸಾಯುತ್ತಿದ್ದಾರೆ. ಪ್ರತಿಕ್ಷಣವೂ ನಾವು ಸಾಯುತ್ತಿದ್ದೇವೆ, ಸಾಯುತ್ತಿದ್ದೇವೆ, ಸಾಯುತ್ತಿದ್ದೇವೆ. ನಿಮಗೇನಾದರೂ ಈ ದೇಹದ ಮೇಲೆ ಅಧಿಕಾರವಿದ್ದರೆ, ನಿಯಂತ್ರಣವಿದ್ದರೆ ನೀನೂ ಕುಂದಬಾರದು, ನಾನು ಹೇಳಿದಂತೆಯೇ ನೀನು ಇರಬೇಕು ಎಂದು ಹೇಳಬಹುದಿತ್ತು. ಖಂಡಿತ ಸಾಧ್ಯವಿಲ್ಲ. ನಾವು ಅಸಹಾಯಕರು, ನಾವು ಸಾಯುತ್ತಿದ್ದೇವೆ, ಮುಪ್ಪಿಗೆ ತುತ್ತಾಗುತ್ತಿದ್ದೇವೆ. ಈ ನಿರಂತರವಾಗಿ ಬದಲಾಗುತ್ತಿರುವ ಶಾಶ್ವತ ಪರಿವರ್ತನೆಯ ವಿದ್ಯಮಾನವನ್ನು ತಿಳಿಯದೆ ನಾವು ಬಹಳ ಸಂತೋಷದಲ್ಲಿರುತ್ತೇವೆ. ಉದಾಹರಣೆಗೆ, ಒಬ್ಬನಿಗೆ 20 ವರ್ಷಗಳು ತುಂಬಿತು, ಹುಟ್ಟುಹಬ್ಬದ ಆಚರಣೆ, ದೊಡ್ಡ ಸಂಭ್ರಮ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಪಾಪ, ಆ ಬಡಪಾಯಿಗೆ ತಾನು ತನ್ನ ಸಾವಿಗೆ 20 ವರ್ಷ ಹತ್ತಿರವಾಗಿದ್ದೇನೆ ಎನ್ನುವ ಅರಿವೇ ಇಲ್ಲ. ಇದರಲ್ಲಿ ಹ್ಯಾಪಿ ಎನ್ನುವ ಸಂಭ್ರಮ ಪಡುವಂಥದ್ದು ಏನಿದೆ? ಈಗ ಇದರ ಅರ್ಥ ಹುಟ್ಟುಹಬ್ಬದ ದಿನ ಯಾರೂ ಅಳಬೇಕೆಂದಿಲ್ಲ. ನಾನು ನನ್ನ ಸಾವಿಗೆ 1 ವರ್ಷ ಹತ್ತಿರವಾದೆ ಎಂದು. ಓ ಇಲ್ಲ, ಧರ್ಮ ಯಾರಿಗೂ ಅಳಲು ಕಲಿಸುವುದಿಲ್ಲ. ನಿಜಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ, ಇದು ನಿಜಸ್ಥಿತಿ. ಓ, ಇಷ್ಟು ಆಯಸ್ಸು ಮುಗಿದಿದೆ, ಇನ್ನು ಎಷ್ಟು ಸಮಯವಿದೆ ಎಂಬುದು ಗೊತ್ತಿಲ್ಲ. ಆದರೆ ಉಳಿದ ಆಯುಷ್ಯವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ಚೆನ್ನಾಗಿ ಉಪಯೋಗಿಸಿಕೊಳ್ಳುವುದು ಎಂದರೇನು ಎಂಬುದೇ ವಿವೇಕ. ಅನತ್ತ ಎಂಬುದು ಸ್ಪಷ್ಟವಾದಾಗ, ಅನಿತ್ಯ ಎಂಬುದು ಸ್ಪಷ್ಟವಾದಾಗ, ಓ ಬದಲಾಗುತ್ತಿದೆ, ಬದಲಾಗುತ್ತಿದೆ, ಬದಲಾಗುತ್ತಿದೆ ಎಂದು ಅರ್ಥವಾಗುತ್ತದೆ. ಇದು ದುಃಖ ಎಂಬುದು ಸ್ಪಷ್ಟವಾಗಿ ಅರ್ಥವಾದಾಗ ನಾವು ಪ್ರಜ್ಞೆಯಲ್ಲಿ ನೆಲೆಗೊಳ್ಳುತ್ತೇವೆ. ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ನೀವು ಗುರಿಯತ್ತ ಮುಂದುವರಿಯುತ್ತಿದ್ದೀರಿ. ಈಗ ನಿಮ್ಮ ನಿತ್ಯ ಜೀವನದಲ್ಲಿ ನೀವು ಇತರರೊಟ್ಟಿಗೆ ವ್ಯವಹರಿಸುವ ರೀತಿಯಲ್ಲಿ, ಹಲವು ಪರಿಸ್ಥಿತಿಗಳನ್ನು ಎದುರಿಸುವ ರೀತಿಯಲ್ಲಿ ಈ ಪ್ರಜ್ಞೆ ಪ್ರಕಟವಾಗುವುದನ್ನು ನೀವು ನೋಡುತ್ತೀರಿ. ಇದು ವ್ಯವಹಾರದ ಸತ್ಯ, ಮತ್ತು ನೀವು ಈ ಪ್ರಪಂಚದಲ್ಲಿ ಇದೇ ಸತ್ಯದೊಟ್ಟಿಗೆ ವ್ಯವಹರಿಸಬೇಕೆಂದು ನಿಮಗೆ ಅರ್ಥವಾಗುತ್ತದೆ. ನೀವು, ಈ ಗೋಡೆಯು ಕೇವಲ ಕಂಪನಗಳು ಮತ್ತು ಕಿರು ಅಲೆಗಳು, ನನ್ನ ಕಾಲು ಕೇವಲ ಕಂಪನಗಳೇ, ನಾನು ಒದ್ದರೆ ನನ್ನ ಕಾಲು ಗೋಡೆಯಿಂದ ಆಚೆ ಹೋಗುತ್ತದೆ ಎಂದರೆ ಅದು ನಡೆಯದು, ನಿಮ್ಮ ಕಾಲು ಮುರಿಯುತ್ತದಷ್ಟೇ. ನಿಜ, ಮೇಲ್ನೋಟಕ್ಕೆ ಈ ಗೋಡೆ ಗಟ್ಟಿ ಎಂಬುದೇನೋ ನಿಜ, ಪಾರಮಾರ್ಥಿಕವಾಗಿ ಅದು ಕೇವಲ ಪ್ರಕಂಪನಗಳೇ, ಈ ಕಾಲು ಕೇವಲ ಕಂಪನಗಳೇ. ಈಗ ಇದರ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳುವುದಿಲ್ಲ. ಯಾರೇ ಆದರೂ ಈ ಘಟ್ಟ ತಲುಪಿದಾಗ ವಸ್ತುಗಳನ್ನು ಅವು ತೋರಿಬರುವ ಘನವಸ್ತುಗಳೆಂದು ಮಾತ್ರ ತಿಳಿಯುವುದಿಲ್ಲ. ಮೇಲ್ನೋಟಕ್ಕೆ ಅವು ಗಟ್ಟಿಯಾಗಿ ಕಂಡರೂ ನೀವು ಅವನ್ನು ಭಾಗ ಭಾಗವಾಗಿ, ತುಂಡು ತುಂಡಾಗಿ ಪುಡಿ ಮಾಡುತ್ತಾ ನೋಡುತ್ತಾ ಅಂತಿಮ ಸತ್ಯವನ್ನು ಕಾಣುವಿರಿ. ಪುರುಷನೊಬ್ಬನಿಗೆ ಸರಿಯಾದ ಅರಿವು ಪ್ರಜ್ಞೆ ಇಲ್ಲದ್ದಾಗ ದೃಢವಾದ ಸ್ತ್ರೀದೇಹವನ್ನು ಕಂಡಾಗ ಆಹಾ ಎಂಥ ಸೌಂದರ್ಯ ಎಂಥ ಸೌಂದರ್ಯ, ಅಥವಾ ಸ್ತ್ರೀಯೊಬ್ಬಳು ದೃಢವಾದ ಪುರುಷ ದೇಹವನ್ನು ಕಂಡಾಗ ಎಂಥ ರೂಪ ಎಂಥ ಕಾಯ ಎನ್ನಿಸುತ್ತದೆ. ಧರ್ಮ ಮಾರ್ಗದಲ್ಲಿ ಬೆಳೆಯುತ್ತಾ ಹೋದ ಹಾಗೆ ನೀವೇ ಅರ್ಥ ಮಾಡಿಕೊಳ್ಳಲು ಯತ್ನಿಸುತ್ತೀರಿ. ಯಾವುದು ಸುಂದರ ನೋಡೋಣ, ಭಾಗ ಭಾಗವಾಗಿ ಬಿಡಿ ಬಿಡಿಯಾಗಿ ವಿಭಜಿಸುತ್ತಾ ನೋಡೋಣ. ಸೌಂದರ್ಯವೆಂದರೇನು? ತಲೆಯ ಮೇಲಿಂದ ಆರಂಭಿಸೋಣ. ಈ ಕೂದಲು ಆಹಾ ಸುಂದರವಾಗಿದೆ, ಕಪ್ಪು ಗುಂಗರು ರೇಷ್ಮೆಯಂಥ ನವಿರಾದ ಇಂಥ ಅಂಥ ಸುಂದರ ಕೂದಲು. ಒಂದು ಕೂದಲು ಕಿತ್ತು ಬಂದಿದೆ, ಅದರಲ್ಲೇನು ಸೌಂದರ್ಯ? ಅದನ್ನು ಬಿಸಾಡಬೇಕೆನ್ನಿಸುತ್ತದೆ. ಉದಾಹರಣೆಗೆ, ಪಾಪ ಈ ಬಡಪಾಯಿ ಹುಡುಗಿ ಬೆಳಿಗ್ಗೆ ಆಹಾರ ಸಿದ್ಧ ಮಾಡುತ್ತಿದ್ದಳು, ಕೂದಲಿನ ಒಂದು ತುಂಡು ಅದರಲ್ಲಿ ಸೇರಿತ್ತು, ಪತಿಗೆ ಕೊಟ್ಟಳು. ಆತ ನೋಡಿದ, ಕೂದಲು ಏನು ಅಸಹ್ಯ ಕೂದಲು, ಓ ನೀನು ನನ್ನ ತಿಂಡಿಯನ್ನೇ ಹಾಳು ಮಾಡಿಬಿಟ್ಟೆ ಎಂದ. ಹಾಗೆಂದರೇನು? ಅಸಹ್ಯ ಕೂದಲೇ, ನಿನ್ನೆ ಸಂಜೆಯೆಲ್ಲ ರಾತ್ರಿಯೆಲ್ಲ ಬಹಳ ಚೆನ್ನಾದ ಕೂದಲು ಸುಂದರವಾದ ಕೂದಲು ಎಂದು ಹೊಗಳುತ್ತಿದ್ದೀರಿ, ಈಗ ಅದು ನಿಮ್ಮ ಉಪಹಾರದ ಜೊತೆಗೇ ಬಂದಿದೆ, ತಿನ್ನಿ, ಗಲಾಟೆ ಏಕೆ? ಓ, ಕೂದಲು ತಲೆಯ ಮೇಲೆ ಅವಿಭಾಜ್ಯ ಅಂಗವಾಗಿದ್ದಾಗಷ್ಟೇ ಅದು ಸುಂದರ, ಅದು ಬೇರೆಯಾದ ಕ್ಷಣ ಅದರ ಸೌಂದರ್ಯ ಹಾಳಾಯಿತು. ಮುಂದೆಲ್ಲಿ ನೋಡುವುದು? ಹಲ್ಲಿನ ವಿಷಯಕ್ಕೆ ಬನ್ನಿ. ಏ ಅದ್ಭುತ, ಎಂಥ ಸುಂದರ, ಮುತ್ತಿನ ಸಾಲು ಮುತ್ತಿನ ಸಾಲು. ಒಂದು ಹಲ್ಲು ಬಿದ್ದು ಹೋಯಿತು, ಒಂದು ಮುತ್ತು ಕಳಚಿ ಬಂದಿದೆ, ಬಹಳ ಬೆಲೆಬಾಳುವ ಮುತ್ತು. ಅದನ್ನು ಬೀರುವಿನಲ್ಲಿ ಭದ್ರ ಮಾಡಿಡುವಿರೇನು? ತಿಜೋರಿಯಲ್ಲಿಡುವಿರೇನು? ಬೀಸಾಕು ಹೊರಗೆ? ಅದು ಒಂದು ಮೂಳೆಯ ತುಂಡು, ಅದು ಮೂಲದಿಂದ ಬೇರ್ಪಟ್ಟು ಬಂದಾಗ ಅದು ಮೂಳೆಯ ತುಂಡು, ಅದು ಜೋಡಿಯಾಗಿಯೇ ಇದ್ದಾಗ ಮುತ್ತಿನ ಹರಳು, ಬಹುಮೂಲ್ಯವಾದ ಮುತ್ತು. ಮುಂದೆ ಹೋದರೆ ಮತ್ತೇನು? ಓ, ಈ ಉಗುರುಗಳು ಎಂಥ ನೀಳವಾದ ಉಗುರುಗಳು, ಬಹಳ ಸುಂದರವಾದ, ಮೈಬಣ್ಣಕ್ಕೆ ಹೊಂದುವ ಅಥವಾ ಉಡುಪಿಗೆ ಹೊಂದುವ ಬಣ್ಣದ ನೇಲ್ ಪಾಲಿಶ್ ಹಾಕಲಾಗಿದೆ, ಎಂಥ ಸುಂದರ ಉಗುರುಗಳು. ಇಲ್ಲೂ ಅದೇ ಕಥೆ, ಪಾಪ ಹುಡುಗಿ ಉಗುರನ್ನು ತೆಗೆಯುತ್ತಿದ್ದಳು, ಅದರ ಕೆಲವು ತುಂಡುಗಳು ಊಟದಲ್ಲಿ ಬಿದ್ದವು. ಗಂಡ ನೋಡಿದ, ಉಗುರು ತುಂಡು ಕೊಳಕು ತುಂಡುಗಳು, ಹಾಗೆಂದರೇನು, ಸುಂದರ ಎಂದರೇನು? ಒಬ್ಬ ವಿದ್ಯಾರ್ಥಿನಿ ಬಂದು ನನ್ನಲ್ಲಿ ಹೇಳಿದಳು, ದಯವಿಟ್ಟು ಇದೆಲ್ಲ ಮಾತನಾಡಬೇಡಿ, ನಮ್ಮ ಈ ಪಶ್ಚಿಮ ದೇಶದಲ್ಲಿ ನಾವು ಯಾವುದನ್ನು ಸೌಂದರ್ಯ ಎನ್ನುತ್ತೇವೆ ಗೊತ್ತೇನು? ನೀವೇ ಹೇಳಿ, ಯಾವುದನ್ನು ಸುಂದರ ಎನ್ನುತ್ತೀರಿ? ನಮ್ಮ ಪಶ್ಚಿಮದಲ್ಲಿ ಹೇಳುತ್ತೇವೆ, ಸೌಂದರ್ಯವೆಂದರೆ ಅಂಗುಲದ 16ನೇ ಒಂದು ಭಾಗ ಆಳ ಚರ್ಮ, ಅದು ಅಷ್ಟು ಮಿರುಗುತ್ತದೆ, ಮೃದುವಾಗಿದೆ, ಇದು ಸೌಂದರ್ಯ. ಹೌದೇನು? ಒಂದು ಚಾಕು ತೆಗೆದುಕೊಳ್ಳಿ, ಒಂದು ಚೂರು ಹೆರೆದುಕೊಳ್ಳಿ, ನೋಡಿ ಅದು ಸುಂದರವಾಗಿದೆಯೇನು? ಅದನ್ನು ಇಟ್ಟುಕೊಳ್ಳಲಾರಿರಿ, ಬೀಸಾಡಬೇಕೆನಿಸುತ್ತದೆ. ದೇಹದ ಒಳಗೆ ಏನಾದರೂ ಸೌಂದರ್ಯ ಇದೆಯೇನು? ಹಾಗೇನಾದರೂ ಸುಂದರವಾದದ್ದು ಇದ್ದಿದ್ದರೆ ಈ ರಂಧ್ರದಿಂದ ಆ ರಂಧ್ರದಿಂದ ಏನಾದರೂ ಹೊರಬರಬೇಕಿತ್ತು. ಯಾವ ತೂತಿನಿಂದ ಏನು ಹೊರಬರುತ್ತಿದೆ? ಪ್ರಕೃತಿಯು ನಮ್ಮ ವಿಷಯದಲ್ಲಿ ಬಹಳ ಕರುಣಾಮಯಿಯಾಗಿದೆ. ಶರೀರದ ಒಳಗಿರುವ ಅಂಗಗಳು ಹೊರಗಿದ್ದು ಹೊರಚರ್ಮವು ಒಳಗೆ ಇದ್ದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು? ಕಾಗೆ ಹದ್ದು ನಾಯಿಗಳೊಟ್ಟಿಗೆ ಕಿತ್ತಾಡುತ್ತಾ ಇರಬೇಕಾಗುತ್ತಿತ್ತು, ಜೀವನವೇ ಭಯಂಕರವಾಗುತ್ತಿತ್ತು. ಸೌಂದರ್ಯವೆಂದರೇನು? ಹಾಗೆಂದ ಮಾತ್ರಕ್ಕೆ ಧರ್ಮವು, ಓ ನೀನು ಸುಂದರವಾಗಿಲ್ಲ, ನೀನು ಕುರೂಪಿ, ನೀನು ಕೇವಲ ಗುಳ್ಳೆಗಳ ಗುಡ್ಡೆಯಷ್ಟೇ ಎಂದು ಜನರನ್ನು ದ್ವೇಷಿಸಬೇಕೆಂದು ಹೇಳುವುದಿಲ್ಲ. ನಾನೂ ಕೂಡ ಗುಳ್ಳೆಗಳ ಗುಡ್ಡೆ ತಾನೇ. ಧರ್ಮವು ಎಂದೂ ದ್ವೇಷವನ್ನು ಬೋಧಿಸುವುದಿಲ್ಲ. ಮನಸ್ಸಿನ ಆಳ ಆಳಕ್ಕೆ ಇಳಿಯುತ್ತಾ, ಅರ್ಥ ಮಾಡಿಕೊಳ್ಳುತ್ತಾ, ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಾ ಇರುವಂತೆ ಮನಸ್ಸು ಶುದ್ಧವಾಗುತ್ತಾ ಶುದ್ಧವಾಗುತ್ತಾ ಹೋಗುತ್ತದೆ. ಶುದ್ಧವಾದ ಮನಸ್ಸು ಮೈತ್ರಿಯಿಂದ, ಅಸೀಮ ಮೈತ್ರಿಯಿಂದ ತುಂಬಿರುತ್ತದೆ, ಕರುಣೆಯಿಂದ, ಅಸೀಮ ಕರುಣೆಯಿಂದ ತುಂಬಿರುತ್ತದೆ, ಆನಂದದಿಂದ, ಮುದಿತದಿಂದ, ಅಸೀಮ ಮುದಿತದಿಂದ ಮತ್ತು ಸಮತ್ವದಿಂದ ತುಂಬಿರುತ್ತದೆ. ನೀವು ಯಾರನ್ನೂ ದ್ವೇಷಿಸಲಾರಿರಿ. ಕೇವಲ ಮೈತ್ರಿ, ಸದ್ಭಾವನೆ, ಕರುಣೆ, ಮೈತ್ರಿ, ಸದ್ಭಾವನೆ ಮತ್ತು ಕರುಣೆ. ಎಲ್ಲ ದುಃಖಗಳಿಂದ ಮುಕ್ತವಾದ ಅಂಥ ಘಟ್ಟಕ್ಕೆ ಈ ಮಾರ್ಗ ನಿಮ್ಮನ್ನು ತಲುಪಿಸುತ್ತದೆ. ನಮ್ಮ ಎಲ್ಲ ಮನೋವಿಕಾರಗಳು ತೊಳೆದು ಹೋಗುತ್ತವೆ ಮತ್ತು ನಿಜವಾಗಿ ನಾವು ಮುಕ್ತಿಯ ಜೀವನವನ್ನು ನಡೆಸಬಲ್ಲೆವು, ಪ್ರಜ್ಞಾಪೂರ್ಣ ಸಾತ್ವಿಕ ಜೀವನ ನಡೆಸಬಲ್ಲೆವು. ಇದು ನಮಗೂ ಒಳ್ಳೆಯದು ಮತ್ತು ಇತರರಿಗೂ ಒಳ್ಳೆಯದು. ಪ್ರತಿ ವ್ಯಕ್ತಿಯು ಇದಕ್ಕಾಗಿ ದುಡಿಯಬೇಕಾಗುತ್ತದೆ. ನೀವು ಇಲ್ಲಿ ಶ್ರಮಿಸಲು ಬಂದಿದ್ದೀರಿ, ಇದು ಒಳ್ಳೆಯದು. 3 ದಿನಗಳಿಂದ ಇದಕ್ಕೆ ಬೇಕಾದ ಸರಿಯಾದ ಸಿದ್ಧತೆಗಳನ್ನು ಮಾಡಿದ್ದೀರಿ. ನಾಳೆ ನೀವು ವಿಪಶ್ಯನ ತೊಡಗುವುದರ ಮುಖಾಂತರ ಪ್ರಜ್ಞೆಯ ಕ್ಷೇತ್ರವನ್ನು ಪ್ರವೇಶಿಸುತ್ತಿದ್ದೀರಿ. ಆದರೆ ಒಂದನ್ನು ಅರ್ಥ ಮಾಡಿಕೊಳ್ಳಿ, ನೀವು ವಿಪಶ್ಯನ ಆರಂಭಿಸಿದೊಡನೆ ಸತ್ಯವನ್ನು ಗಮನಿಸುತ್ತಿರುವಾಗ ಸಹಸ್ರಕೋಟಿ ಪರಮಾಣು ಕಣಗಳ ಉದಯ ಮತ್ತು ವ್ಯಯವನ್ನು ನೀವು ನೋಡುತ್ತೀರೆಂದು ನಿರೀಕ್ಷಿಸಬೇಡಿ. ಓ ಇಲ್ಲ ಇಲ್ಲ ಇಲ್ಲ, ಆರಂಭದಲ್ಲಿ ನಿಮಗೆ ಎಲ್ಲ ಬಗೆಯ ನೋವುಗಳು ಮತ್ತು ಒತ್ತಡ ಮತ್ತು ಭಾರದ ಅನುಭವವಾಗುತ್ತದೆ ಮತ್ತು ನಿಧಾನವಾಗಿ ಅವು ಪುಡಿಪುಡಿಯಾಗುತ್ತಾ ಬೇರೆ ಬೇರೆಯಾಗುತ್ತಾ ಹೋಗುತ್ತದೆ. ನಿಮಗೆ ಶಕ್ತಿಯ ಸಂಚಾರದ ಅನುಭವವಾಗುತ್ತದೆ. ಆದರೆ ಹಾಗಾಗಲೆಂದು ನಿರೀಕ್ಷಿಸಬೇಡಿ. ಕ್ಷಣ ಕ್ಷಣ, ಪ್ರತಿ ಕ್ಷಣ ಪ್ರತಿ ಕ್ಷಣ ಅದು ಏನಾಗುತ್ತದೋ ಆಗುತ್ತಿರಲಿ, ಕ್ಷಣ ಪ್ರತಿ ಕ್ಷಣ ಏನು ತೋರುತ್ತದೋ ಅದನ್ನು ಸ್ವೀಕರಿಸಿ. ಕ್ಷಣ ಕ್ಷಣ ಪ್ರತಿ ಕ್ಷಣ ಏನಾಗುತ್ತದೋ ಅದನ್ನೇ ಒಪ್ಪಿಕೊಳ್ಳಿ. ಉಳಿದದ್ದನ್ನು ಪ್ರಕೃತಿಗೇ ಬಿಡಿ, ಧರ್ಮಕ್ಕೇ ಬಿಡಿ. ನಿಮ್ಮ ಶರೀರದ ಚೌಕಟ್ಟಿನೊಳಗೆ ಇದೀಗ ಏನು ತೋರಿ ಬರುತ್ತದೋ ಅದನ್ನೇ ನೋಡಿ. ಎಲ್ಲ ಕಲ್ಪನೆಯಿಂದಲೂ ದೂರವಿರಿ, ಎಲ್ಲ ಮಂತ್ರ ಜಪಗಳಿಂದಲೂ ದೂರವಿರಿ, ಎಲ್ಲ ರೀತಿಯ ರೂಪಕಲ್ಪನೆಯಿಂದಲೂ ದೂರವಿರಿ. ನಿಮ್ಮ ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ವಿದ್ಯಮಾನಗಳನ್ನು ಅವು ಹೇಗಿವೆಯೋ ಹಾಗೇ ನೋಡಿ. ಈ ಸಾಧನಾವಿಧಿಯು ಖಂಡಿತ ನಿಮ್ಮನ್ನು ಅಂತಿಮ ಗುರಿ ಮುಟ್ಟಿಸುತ್ತದೆ. ಸಮಯವನ್ನು, ಈ ಅಮೂಲ್ಯ ಘಳಿಗೆಯನ್ನು ಪೂರ್ತಿ ದುಡಿಸಿಕೊಳ್ಳಿ. ನಿಮ್ಮ ಜೀವನದ 10 ದಿನಗಳನ್ನು ಮೀಸಲಿಟ್ಟಿದ್ದೀರಿ. ನೀವು ಈ 10 ದಿನಗಳ ಪೂರ್ಣ ಉತ್ತಮ ಫಲವನ್ನು ಪಡೆಯಲೇಬೇಕು ಮತ್ತು ನೀವು ಖಂಡಿತ ಪಡೆದೇ ಪಡೆಯುತ್ತೀರಿ. ಉತ್ಸಾಹದಿಂದ ಕೆಲಸ ಮಾಡಿ, ಛಲ ಹಿಡಿದು ಕೆಲಸ ಮಾಡಿ, ತಾಳ್ಮೆಯಿಂದ ಮಾಡಿ ಮತ್ತು ಎಡೆಬಿಡದೇ ಮಾಡಿ, ಸಹನೆಯಿಂದ ಸತತವಾಗಿ ಮಾಡಿ. ನಿಮ್ಮ ಎಲ್ಲ ಬಂಧನಗಳಿಂದ, ಎಲ್ಲ ದುಃಖಗಳಿಂದ ಹೊರಬನ್ನಿ. ನಿಜವಾದ ಶಾಂತಿಯ, ನಿಜವಾದ ಸಾಮರಸ್ಯದ, ನಿಜವಾದ ನೆಮ್ಮದಿಯ, ನಿಜವಾದ ಸುಖವನ್ನು ಅನುಭವಿಸಿ. So